ಪರ್ಜನೆ ಯದೃಚ್ಛಾಲಾಭಸಂತುಷ್ಟತ್ವಾಧಿಕಂ ಅರ್ಥಾತ್ ಸಿದ್ಧಂ ಕಾಮಾದಿಗಳನ್ನು ಬಿಟ್ಟಮೇಲೆ ಯದೃಚ್ಛಾಲಾಭಸಂತುಷ್ಟತ್ವಾಧಿಕಂ ಅರ್ಥಾತ್ ಸಿದ್ಧಂ ಅದು ಅರ್ಥಾತ್ ಸಿದ್ಧ ಇಂಪ್ಲೈಡ್ ಅಂತ ಅರ್ಥ. ಯದೃಚ್ಛಾಲಾಭಸಂ ಕಾಮಾದಿಗಳಿಲ್ಲ ಅಂದಮೇಲೆ ಯದೃಚ್ಛಾಲಾಭಸಂತೃಪ್ತಿ ಬರಲೇಬೇಕು. ತತಃ ಕಿಮರ್ಥ ಮುಚ್ಚತೆ ಇತ್ಯತಃ ಯತಿ ಅದಕ್ಕೆ ಹೇಳಿದರೆ ವಿವರಣೆಯಾಗಿ ಹೇಳ್ತಾ ಇದ್ದಾರೆ. ದ್ವಂದ್ವಾತೀತ ಭಾಷೆ ಆಗಿದೆ ಕಥಂ ದ್ವಂದ್ವಾತೀತ ನಿತ್ಯಃ ಸಮಸಿದ್ಧೌ ಇತಿ ಸಮಃ ಸಿದ್ಧೌ ಇತಿ ಇತ್ಯುಕ್ತಮೇವ ಸಮಃ ಸಿದ್ಧೌ ಅಸಿದ್ಧೌ ಚ ಇತ್ಯನೇನ ಉಚ್ಯತೆ ಇತ್ಯತಃ ಕಥಮಿತಿ ಕಿಂ ಪ್ರಕಾರಕಂ ಇತ್ಯರ್ಥಃ ಇತಿ ಜಿಜ್ಞಾಸಾಯಾಮಿತಿ ಶೇಷಃ ವ್ಯಾಖ್ಯಾನ ವ್ಯಾಖ್ಯೇಯತ್ವೇನ ನಾ ಪುನರುಕ್ತಿ ನಾ ಪುನರುಕ್ತಿ ದೋಷ ಇತ್ಯರ್ಥಃ. ಹಿಂದೆ ಹೇಳಿದ ಮಾತು ಇದಕ್ಕೆ ವಿವರಣೆ, ಹಿಂದೆ ಹೇಳಿದ ಮಾತು ಇದು ವಿವರಣೆಯಾಗಿರೋದ್ರಿಂದ ನಾ ಪುನರುಕ್ತಿ ದೋಷ, ಪುನರುಕ್ತಿ ದೋಷ ಆಗೋದಿಲ್ಲ ಅಂತ ಅರ್ಥ. ಯಾವುದು ಕಾಮಾದಿ ವರ್ಜನ ಎದುರುಚ್ಛಾ ಲಾಭ ಸಂತೃಪ್ತಿ ಎರಡು ಒಂದೇ ಆದರೂ ಕೂಡ ವಿವರಣೆ ರೂಪವಾಗಿ ಬಂದಿರೋದ್ರಿಂದ ದೋಷ ಇಲ್ಲ. ನಾ ಪುನರುಕ್ತಿ ಇತಿ ಪದವಿಭಾಗ ಗತಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತ ಚೇತಸ ಯಜ್ಞಾಯಾಚರತಃ ಕರ್ಮ ಸಮಗ್ರಂ ಪ್ರವಿಲೀಯತೆ ಗತಸಂಗಸ್ಯ. ಅದೇ ವಿವರಣೆಯನ್ನು ಮತ್ತೆ ಕೊಡ್ತಾ ಫಲಸ್ನೇಹರಹಿತಸ್ಯ ಫಲದ ಆಸಕ್ತಿ ಯಾರಿಗಿಲ್ಲ, ಮುಕ್ತಸ್ಯ ಶರೀರಾದಿ ಅನಭಿಮಾನಿನಃ ಶರೀರಾದಿ ಅಭಿಮಾನ ಮುಕ್ತಸ್ಯ ಅಂತರ್ಥ. ಜ್ಞಾನಾವಸ್ಥಿತ ಚೇತಸಃ ಪರಮೇಶ್ವರ ಜ್ಞಾನಿನಃ ಸದಾಕಾಲ ಪರಮಜ್ಞಾನದಲ್ಲೇ ಮನಸ್ಸಾಕಿದವನಿಗೆ, ಮತ್ತು ಯಜ್ಞಾಯ ಆಚರತಃ ಕರ್ಮ, ಯಜ್ಞ ಅಂದರೆ ಪರಮಾತ್ಮ, ಪರಮಾತ್ಮ ಪ್ರೀತ್ಯರ್ಥವಾಗಿ ಕರ್ಮಾಚರಣೆ ಮಾಡ್ತಾ ಇದ್ರೆ ಸಮಗ್ರಂ ಪ್ರವಿಲೀಯತೆ, ಹಾಗೊಂದು ಕರ್ಮದ ಬಂಧನ ಇರೋದೇ ಇಲ್ಲ ಅಂತ ಹೇಳಿಬಿಟ್ಟು. ಗತಸಂಗ ಮುಕ್ತ ಜ್ಞಾನಾವಸ್ಥಿತ ಚೇತಸ್ಕ ಪ್ಲಸ್ ಯಜ್ಞಾಯ ಆಚರತಃ ಕರ್ಮ, ವಿಷ್ಣು ಪ್ರೀತ್ಯರ್ಥವಾಗಿಯೇ ಕರ್ಮಿಗೆ ಯಾವ ಕಾಲಕ್ಕೂ ಇರೋದಿಲ್ಲ. ಉಪಸಂಹರತಿ ಗತಸಂಗಸ್ಯ ಇತಿ, ಒಟ್ಟು ಐದು ಶ್ಲೋಕ ಅಂತ ಹೇಳ್ತಲ್ಲ, ಐದನೇ ಶ್ಲೋಕ ಇದು. ಅದಕ್ಕೆ ಉಪಸಂಹರತಿ ಪ್ರಲೀಯತೆ ಪ್ರವಿಯಲ್ಲಿ ವಿಲೀಯತೆ ಪ್ರವಿಲೀಯತೆ ಟೋಟಲಿ ಇಟ್ ಗೆಟ್ಸ್ ಟೋಟಲಿ ಡಿಸಾಲ್ವ್ಡ್ ಅಂತ, ಅಲ್ಲೇನು ಇರೋದೇ ಇಲ್ಲ. ಗತಸಂಗಸ್ಯ ಫಲಸ್ನೇಹರಹಿತಸ್ಯ ಮುಕ್ತಸ್ಯ ಶರೀರಾದಿ ಅನಭಿಮಾನಿನಃ ಜ್ಞಾನಾವಸ್ಥಿತ ಚೇತಸಃ ಪರಮೇಶ್ವರ ಜ್ಞಾನಿನಃ. ಇವಿಷ್ಟು ಕೂಡ ಅದಕ್ಕೆ ಅರ್ಥ, ಪದದಲ್ಲಿರ್ತಕ್ಕ ಶಬ್ದಗಳಿಗೆ ಅರ್ಥ ಆಯಿತು. ಪ್ರಮೇಯ ದೀಪಿಕ ಯದುಕ್ತಂ ಕಾಮಾದಿವರ್ಜನಂ ತದೇವ ಗತಸಂಗಸ್ಯ ಇತ್ತನೇನ ಉಚ್ಯತೆ. ಕಾಮಾದಿವರ್ಜನ ಅಂತ ಹೇಳಿದ್ದನ್ನೇ ಗತಸಂಗಸ್ಯ ಅಂತ ಹಿಂದೆ ಹೇಳಿ ಅದು ಕಾಮಾದಿವರ್ಜನ ಎದುರುಚ್ಛಾಲಾಭ ಸಂತುಷ್ಟ ಗತಸಂಗ ಪ್ರತಿಯೊಂದು ಕೂಡ ವಿವರಣೆ ರೂಪದಲ್ಲಿ ಬಂದಿರೋದು. ತಕ್ತ ಸರ್ವಪರಿಗ್ರಹ ಇತ್ತೇ ತತ್ ಮುಕ್ತಸ್ಯ ಇತ್ತನೇನ ಕರ್ಮಣೀತಿ ನಿತ್ಯತೃಪ್ತ ಇತ್ತ ಜ್ಞಾನಾವಸ್ಥಿತೇತಃ ಇತ್ತನೇನ, ಹೀಗೆ ಅನ್ವಯ ಮಾಡ್ಕೋಬೇಕು ಅಂತ ಅರ್ಥ. ತಕ್ತ ಸರ್ವಪರಿಗ್ರಹ ಅಂತ ಅದಕ್ಕೆ ಅರ್ಥ, ಮುಕ್ತಸ್ಯ ಅನ್ನೋದು ಕರ್ಮಣಿ ಅಂತ ಅರ್ಥ. ನಿತ್ಯತೃಪ್ತ ಇತ್ತೀಚೆ ಜ್ಞಾನಾವಸ್ಥಿತ ಚೇತಸ, ನಿತ್ಯತೃಪ್ತ ಅನ್ನೋ ಪದ ಬಂತಲ್ಲ, ಜ್ಞಾನಾವಸ್ಥಿತ ಚೇತಸ ಜ್ಞಾನದಲ್ಲೇ ಮನಸ್ಸಾಕಿದವನಿಗೆ ಬೇರೆ ಕಡೆ ಮನಸ್ಸು ಹೋಗೋದಿಲ್ಲ, ಅದರಿಂದಾಗಿಯೇ ಅದು ನಿತ್ಯತೃಪ್ತನಾಗಿರ್ತಾನೆ ಅಂತ ತಾತ್ಪರ್ಯ. ಅತಃ ಪುನರುಕ್ತಿ ರೀತ್ಯತಃ ಪುನರುಕ್ತಿ ಆಯ್ತಲ್ಲ ಅಂದ್ರೆ ಮತ್ತೆ ಹೇಳ್ತಾರೆ ಪುನರುಕ್ತಿ ಅಲ್ಲ ಉಪಸಂಹಾರ ಇದು. ವಿಕ್ಷಿಪ್ತಂ ಪಿಂಡೀಕರೋತಿ ಇತ್ಯರ್ಥ ವಿಕ್ಷಿಪ್ತಂ ಹೇಳಕ್ಕಾಗೋದಿಲ್ಲ. ಇಲ್ಲಿ ಮುಕ್ತನಾಗಿಲ್ಲಲ್ಲ ಇನ್ನೂ ಅವನು ಮುಕ್ತನಾಗಿಲ್ಲ ಅಂದ್ರೆ ಅಪರೋಕ್ಷ ಜ್ಞಾನಿ ಕೂಡ ಏನಾಗಿರ್ತಾನೆ ಯಥಾಯೋಗ್ಯವಾಗಿ ನಿಂತಿರ್ದಂಟು, 100% ಆಗೋದು ಮುಕ್ತಿಯಲ್ಲಿ. ಬಟ್ ಅಪರೋಕ್ಷ ಜ್ಞಾನ ಬಂದಮೇಲೆ ಏನಾಗಿರ್ತಾನಾಗಲೇ ಅವನು ಏನಾಗಿರ್ತಾನೆ ತೃಪ್ತಿ ಬಂದ್ಬಿಟ್ಟಿರತ್ತಾಗಲಿ ಅವನಿಗೆ, ಅದಕ್ಕೆ ಎದುರುಚ್ಛಾಲಾಭ ಸಂತುಷ್ಟನೂ ಆಗ್ತಾನೆ. ಹೌದು ಹೌದು, ಯೋಗ್ಯತಾನುಸಾರ ಅದು ಕೂಡ ಅಪರೋಕ್ಷ ಜ್ಞಾನ ಬಂದ ಮೇಲೆ ಮುಕ್ತಿಗೆ ಹೋದ್ಮೇಲೆ ಟೋಟಲ್ ಊಟಕ್ಕೆ ಕೂತಾಗ ಆನಂದ ಆಗುತ್ತೆ, ಊಟ ಮುಗಿದ ಮೇಲೆ ಪೂರ್ತಿ ಆನಂದ. ಊಟಕ್ಕೆ ಕೂತಾಗ ಆನಂದ ಆಗದೆ ಹೋದ್ರೆ ಕಷ್ಟ, ಅದು ಅದು ಆಗ್ತಾ 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 ಜಾಸ್ತಿ ಆಗ್ಲಿಕ್ಕೆ ಹೋಗಿ ಸರ್ ಮುಗಿಯ ಹೊತ್ತಿ ಫುಲ್ ಆಗ್ಬಿಡ. ಹಾ ಹಾ, ಒಟ್ಟು ಕೂತಿದೆ, ಕೂಟ್ ಕೂತಿದ್ದಾರೆ, ಬಡಿಸಲು ಶುರು ಮಾಡಿದ್ದಾರೆ ಅಂತ ಅರ್ಥ. ಹೌದು, ಅವ್ರ ಪ್ರತಿ ಕ್ಷಣದಲ್ಲೂ ಕೂಡ ನಿತ್ಯ ತೃಪ್ತನಾಗೇ ಇರ್ತಾನ. ಒಮ್ಮೊಮ್ಮೆ ಪ್ರಾರಬ್ಧವಶಾತ್ ಅವನ ವಿಚಲಿತ ಆಗಬಹುದು, ಆಗ ಮತ್ತೆ ಸರಿಗೆ ಹೋಗ್ಬಿಟ್ಟು ಟೆಂಪರ್, ಅದಕ್ಕೆ ಹೇಳಿದ್ದು ಟೆಂಪರರಿ ಅಂತ. ಅವನು ಸಾಮಾನ್ಯವಾಗಿ ನಮಗೆ ತೃಪ್ತಿ ಬರೋದು ತೀರಾ ಆಕಸ್ಮಿಕ, ಅವರಿಗೆ ಅತೃಪ್ತಿ ಬರೋದು ತೀರಾ ಆಕಸ್ಮಿಕ, ಡಿಫರೆನ್ಸ್ ಗೊತ್ತಾಯ್ತಾ. ನಮಗೆ ತೃಪ್ತಿ ವಿದ್ಯಾರ್ಥಿ ತಪ್ಪು ಮಾಡ್ತಾನೆ, ಪ್ರೊಫೆಸರು ತಪ್ಪು ಮಾಡ್ತಾನೆ, ವಿದ್ಯಾರ್ಥಿ ತಪ್ಪು ಮಾಡೋದೇನೋ ಕರಿಬೇಕಾಗಿದೆ ತಪ್ಪು ಮಾಡ್ತಾನೆ ಇರ್ತಾನೆ, ಪ್ರೊಫೆಸರ್ ಏನು ಮಾಡ್ತಾನೆ ಅಬ್ಸೆಂಟ್ ಮೈಂಡೆಡ್ನೆಸ್ ಇತ್ಯಾದಿ ಕಾರಣದಿಂದ ಮಾಡ್ತಾನೆ ಅಷ್ಟೇ ಹೊರತು ಅವನ ಜ್ಞಾನಕ್ಕೆ ಲೋಪ ಇಲ್ಲದ್ರಿಂದ. ಆದ್ರೆ ತಪ್ಪು ಮಾಡಿದ್ರೆ ಮೇಷ್ಟ ಸಾರ್ ತಪ್ಪಾಗಿದೆ ನೋಡಿ ಪ್ಲಸ್ ಮೈನಸ್ ಹಾಕಿದಿರಿ ಅಂತಾನೆ. ಅಷ್ಟು ಮಾತ್ರ ಇವನು ಪ್ರೊಫೆಸರ್ ಆಗಿಬಿಡೋದಿಲ್ಲ ಅಷ್ಟು ಹೇಳಿದ ತಕ್ಷಣನೇ ಗೊತ್ತಾಯ್ತಾ, ಅದು ಹಾಕಿಸ್ಬೇಕ ತಪ್ಪು ಅವನು ಹೇಳ್ತಾನೆ ಕೂಡ ಅದೇನೇ ತರವಾಗ್ತದಿಲ್ಲ ಓ ಗುಡ್ ವೆರಿ ಗುಡ್ ಅಂತ ಬಿಡ್ತಾನೆ ಅಷ್ಟೇ ಹೊರತು ಇನ್ನೇನು ಮಾಡೋದಿಲ್ಲ. ಅದು ದೋಷ ಅಲ್ಲ ಮುಕ್ತಿಯಲ್ಲಿ ಮಾತ್ರ ಆಕಸ್ಬೇಕನ್ನು ಅದು ತೃಪ್ತಿ ಬರೋದಿಲ್ಲ 100%. ವಿಕ್ಷಿಪ್ತಂ ಪಿಂಡೀಕರೋತಿ ಇತ್ಯರ್ಥ. ಉಪಸಂಹಾರ ಅಂದ್ರೇನು? ವಿಕ್ಷಿಪ್ತಂ ಅಂದರೆ ಚದುರಿರೋದನ್ನು ಕೂಡಿಸ್ತಾರೆ ಅಂತ. ಈ ಹಿಟ್ಟನ್ನು ಗುಂಡಿ ಕಟ್ಟಿದ್ರೆ ಆಗ ಹಾಗೆ ಅದಕ್ಕೆ ಪಿಂಡ ಅಂದರೆ ಕಟ್ಟೋದು. ಪಿಂಡೀಕರೋತಿ ವಿಕ್ಷಿಪ್ತಂ ಪಿಂಡೀಕರೋತಿ ಇತ್ಯರ್ಥ. ಇಷ್ಟು ಹೇಳಿದ್ದೆಲ್ಲದನ್ನು ಕೂಡ ಸಮಪ್ ಮಾಡ್ತಿದ್ದಾರೆ. ಗತಸಂಗಸ್ಯ ಇತಿ ವಿಷಯ ಸಾಪೇಕ್ಷ. ಗತಸಂಗ ಅನ್ನೋ ಪದ ವಿಷಯ ಸಾಪೇಕ್ಷ. ಯಾವುದರ ಸಂಘ ಅಂದರೆ ಫಲಸಂಘ ಅಂತ ಅರ್ಥ. ಸಂಘ ಬಿಟ್ಟಿದ್ದಾನೆ ಯಾರ ಸಂಘ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೇನಂತಾರೆ ಅದಕ್ಕೆ ಸಾಪೇಕ್ಷ. ಕೆಲವು ಟ್ರಾನ್ಸಿಟಿವ್ ಇಂಟ್ರಾನ್ಸಿಟಿವ್ ಅಂತೀವಲ್ಲ ಹಾಗೆ. ಅತಃ ತತ್ ಪ್ರದರ್ಶನೇನ ವ್ಯಾಖ್ಯಾತಿ. ಏನು ಬಿಟ್ಟಿದ್ದಾನೆ ಯಾವುದನ್ನ ಫಲಸ್ನೇಹ ಬಿಟ್ಟಿದ್ದಾನೆ. ಗತೇತಿ ಮುಕ್ತಸ್ಯ ಇತ್ತೇತತ್ ಸಾಧಕೆ ಘಟಯತಿ ಮುಕ್ತಸ್ಯೇತಿ. ಸಾಧಕನಾದವನಿಗೆ ಮುಕ್ತತ್ವ ಅಂದ್ರೇನು? ಶರೀರಾದಿ ಅಭಿಮಾನ ತ್ಯಾಗನೇ ಮುಕ್ತಿ. ಅಲ್ಲಿ ಲಿಂಗಭಂಗ ಮುಕ್ತಿ ಗೊತ್ತಾಯ್ತು. ಅಪರೋಕ್ಷ ಜ್ಞಾನ ಬಂದಮೇಲೂ ಮುಕ್ತಿ, ಲಿಂಗಭಂಗ ಆದಮೇಲೂ ಮುಕ್ತಿ. ಅದಕ್ಕೆ ಅಪರೋಕ್ಷ ಜ್ಞಾನಿ ನಿತ್ಯ ಜೀವನ್ ಮುಕ್ತ ಅಂತ ಕರೀತಾರೆ. ಅದೇನು ಮುಕ್ತ? ನಮಗೆ ದೇಹ ಬಿಟ್ಟಿಲ್ಲ, ಏನು ಅಭಿಮಾನ ಬಿಟ್ಟಿದ್ದಾನೆ ಅಷ್ಟೇ. ಆದರೆ ಮುಕ್ತಿಯಲ್ಲಿ ಏನಾಗ್ತಾನೆ? ಲಿಂಗ ದೇಹನೇ ಇರೋದಿಲ್ಲ ಅವನಿಗೆ. ಡಿಫ್ರೆನ್ಸ್ ಗೊತ್ತಾಯ್ತಾ? ಇಲ್ಲಿ ಮುಕ್ತ ಅಂದರೆ ಜೀವನ್ ಮುಕ್ತ. ದೇಹ ಇದ್ದೂ ಕೂಡ ಅಭಿಮಾನ ಗೆಲ್ಲೋ ಶಕ್ತಿ ಇದೆ. ಆದರೆ ಅಲ್ಲಿ ಮಾತ್ರ ಬಾಹ್ಯದೇಹದ ಸಂಪರ್ಕನೇ ಇಲ್ಲ ಅಂತ ಹೇಳಿದರೆ ಪೂರ್ತಿ ಪ್ರಾಬ್ಲಮೇ ಇಲ್ಲ ಆ ಸ್ಥಿತಿಯಲ್ಲಿದ್ದ. ಹಾಂ ಮೋಟ್ಸಾದ ಅಭಿಮಾನ ಬಿಡೋ ಚಾನ್ಸೇ ಇಲ್ಲ. ಯಾಕೆ? ದೇಹನೇ ಇಲ್ಲ, ದೇಹ ಇದ್ರೆ ತಾನೇ ಬಿಡೋದಕ್ಕೆ. ಗೊತ್ತಾಯ್ತಾ? ದೇಹ ಇಲ್ಲೇನೇ ಲಿಂಗ ದೇಹ ಇದೆ, ಆದರೂ ಅದನ್ನೇನು ಮಾಡಿದ್ದಾನೆ ಈಗ? ಜ್ಞಾನದಿಂದಾಗಿ ಅದನ್ನು ಸಪ್ರೆಸ್ ಮಾಡಿದ್ದಾನೆ. ಜ್ಞಾನದಿಂದ ಸಪ್ರೆಸ್ ಮಾಡೋದು ಬೇರೆ, ಇದು ಇಂಜಿನ್ ಆಫ್ ಮಾಡೋದು ಬೇರೆ, ಜಸ್ಟ್ ನಿಲ್ಲಿಸಿರೋದು ಬೇರೆ. ಇದು ಬರೀ ಸ್ವಿಚ್ ಆಫ್ ಮಾಡೋದು, ಮೇನ್ ಸಿಸ್ಟಮ್ ಆಫ್ ಮಾಡೋದು ಬೇರೆ, ಕನೆಕ್ಷನ್ನೇ ಡೀಲಿಂಗ್ ಮಾಡೋದು ಬೇರೆ. ಅವಾಗ ಶಾಕ್ ಹೊಡೆಯೋ ಚಾನ್ಸೇ ಇಲ್ಲ. ಯಾಕೆ? ಅಲ್ಲೆಲ್ಲಿ ತೆಗೆದಾಕ್ಬಿಟ್ಟಿದ್ದಾರೆ. ಇಲ್ಲೇನು ರಿಸ್ಕ್ ಇದೆ? ಇವನೇನು ಯಾರೋ ಒಂದು ಆಫ್ ಮಾಡಿಬಿಟ್ರೆ ಕಷ್ಟ, ಇದಕ್ಕೆ ಆನ್ ಮಾಡಿಬಿಟ್ರೆ ಕಷ್ಟ. ಅದಕ್ಕೆ ಏನು ಮಾಡ್ತಾರೆ? ಸ್ವಲ್ಪ ಸೇಫರ್ ಕಿತ್ತಿ ಇಟ್ಬಿಡ್ತಾರೆ, ಮೇನ್ ಸ್ವಿಚ್ ಇದ್ರೆ ದೂರ ಇಟ್ಬಿಡ್ತಾರೆ. ಯಾರೋ ಗೊತ್ತೇ ಅಕಸ್ಮಾತ್ ಆಗಿಬಿಟ್ಟು ಬದೀತಾಗುತ್ತೆ. ಆದರೆ ಕನೆಕ್ಷನ್ ಅಕಸ್ಮಾತ್ ಆಗೋ ಚಾನ್ಸ್ ಕೂಡ ಇಲ್ಲ. ಯಾತಕ್ಕೆ? ಕನೆಕ್ಷನೇ ಇಲ್ಲ, ತಗೊಳ್ಳೋ ಚಾನ್ಸೇ ಬರೋದಿಲ್ಲ. ಮುಕ್ತನ ಆಗಿರ್ತಾರೆ. ಅನೇನ ಅತಃ ತತ್ ಪ್ರದರ್ಶನೇನ ವ್ಯಾಖ್ಯಾತಿ ಕಥೆಯತಿ ಮುಕ್ತಸ್ಯ ಇತ್ತೇ ತತ್ ಸಾಧಕೆ ಘಟಯತಿ ಮುಕ್ತಸ್ಯ ಇತಿ. ಅನೇನ ಅಭಿಮಾನಾನ್ ಮುಕ್ತಸ್ಯ ಇತಿ ವಾ ಮುಕ್ತ ಸದೃಶಸ್ಯ ಇತಿ ವಾ ವ್ಯಾಖ್ಯಾತಂ ಭವತಿ. ಮುಕ್ತಸ್ಯ ಶಬ್ದಕ್ಕೆ ಎರಡರ್ಥ. ಅಭಿಮಾನಾನ್ ಮುಕ್ತಸ್ಯ ಅಂತ ಒಂದರ್ಥ, ಅಥವಾ ಮುಕ್ತ ಸದೃಶನಾಗಿದ್ದಾನೆ ಜೀವನ್ ಮುಕ್ತ ಅಂತ ಅದಕ್ಕೆ ಕರೆಯೋದು. ಮುಕ್ತ ಸದೃಶನಾಗಿದ್ದಾನೆ ಜಾತ ಸೆಕೆಂಡರಿ ಸೆನ್ಸ್ ಅಂತ ಹೇಳಿದಾಗ ಲೆಕ್ಕ. ಜ್ಞಾನಸ್ಯ ವಿಷಯ ಸಾಪೇಕ್ಷತ್ವಾತ್ತಂ ಪ್ರದರ್ಶಯನ್ ವ್ಯಾಚಷ್ಟೇ ಜ್ಞಾನಿ ಇತಿ. ಅವನೇನಾಗಿದೆ? ಜ್ಞಾನದಲ್ಲಿ ಇರ್ತಾನೆ. ಯಾವ ಜ್ಞಾನದಲ್ಲಿ ಅಂದರೆ ಪರಮಾತ್ಮ ಜ್ಞಾನದಲ್ಲಿರ್ತಾನೆ. ಬ್ರಹ್ಮಜ್ಞಾನದಲ್ಲಿ ಅವನು ತೊಡಗಿರೋದ್ರಿಂದ ಅವನು ನಿತ್ಯ ತೃಪ್ತನಾಗಿರ್ತಾನೆ. ಆತ್ಮಜ್ಞಾನಸ್ಯ ಅದು ಉಪಲಕ್ಷಣ ಮೇತತೆ ಅಲ್ಲ ರಿಸೆಂಬಲ್ಸ್ ಮುಕ್ತ ಅಂತ. ಜೀವನ್ ಮುಕ್ತ ಮುಕ್ತ ಇದ್ದಾಗಿರ್ತಾನೆ, ಮುಕ್ತನಾಗಿಲ್ಲ ಮುಕ್ತ ಇದ್ದಾಗಿರ್ತಾನೆ. ಆತ್ಮಜ್ಞಾನಸ್ಯ ಅದು ಉಪಲಕ್ಷಣ ಮೇತತೆ. ಜ್ಞಾನ ಶಬ್ದಕ್ಕೆ ಮೊದಲ ಅರ್ಥ ಹೇಳಿದ್ರು ಪರಮೇಶ್ವರ ಜ್ಞಾನ ಅಂತೇಳಿ. ಇನ್ನೊಂದು ಅರ್ಥ ತನ್ನ ಸ್ವರೂಪ ಜ್ಞಾನನೂ ಆಗಿರುತ್ತೆ ಅವನಿಗೆ ಅಷ್ಟೊಂದು. ಸೊ ಅಪರೋಕ್ಷ ಜ್ಞಾನ ಸ್ವರೂಪ ಜ್ಞಾನ ಎರಡು ಏನಾಗೋದು ಜೊತೆಗೇನೆ ಆಗೋದ್ರಿಂದ ಸ್ವರೂಪ ಜ್ಞಾನನೂ ಆಗಿದೆ ಬ್ರಹ್ಮಜ್ಞಾನನೂ ಆಗಿದೆ. ಅಂಥವನಿಗೆ ಹೊರಗಿನ ಪ್ರಪಂಚದ ಬಗ್ಗೆ ಆಸಕ್ತಿ ಬರೋದೇ ಇಲ್ಲ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮ ಸ್ಪೆಟ್ಸ್ ಹಾಕೊಂಡು ಹೋಗ್ತಾ ಇದ್ದ ಕಣ್ಣು ಸರಿ ಹೋಯ್ತು, ಮತ್ತೆ ಸ್ಪೆಟ್ಸ್ ಹಾಕೋತಾನೆ? ನೆಸಿಟಿನೇ ಇಲ್ಲ ಅದಕ್ಕೆ. ಯಾಕೆ? ಕಾಣಿಸ್ತಾ ಇರ್ಬೇಕಾದ್ರೆ ಅದು ಯಾಕೆ ಡಿಪೆಂಡೆನ್ಸ್? ಅದು ಬೇಕೇ ಇಲ್ಲ. ಈಗ ನೆಸಿಟಿ ಇಲ್ಲ ಅದರಿಂದಾಗಿನೇ ಆ ಸ್ಥಿತಿಯಲ್ಲಿ ಇರ್ತಾನೆ. ಬ್ರಹ್ಮ ಸ್ವರೂಪ ಜ್ಞಾನ ಎರಡಕ್ಕೂ ಇಮ್ಮಿಡಿಯೇಟ್ ಆಗೋದು. ಈ ಕಡೆ ಬ್ರಹ್ಮಜ್ಞಾನ ಸ್ವರೂಪ ಒಟ್ಟಿಗೆ ಆಗಿಬಿಡೋದು. ತಾನ್ಯಾರು ಮತ್ತು ದೇವರು ಯಾರು ಒಟ್ಟಿಗೆ ಗೊತ್ತಾಗುತ್ತೆ. ಅದೇ ಅದಕ್ಕೆ ಏನಾಗ್ತಾರೆ ಪರಮಾತ್ಮ ಆ ರೀತಿ ಜ್ಞಾನ ಕೊಡೋದಕ್ಕೆ ಅಪರೋಕ್ಷ ಜ್ಞಾನ ಅಂದರೆ ಎರಡು ಅರ್ಥನೂ ಆಯಿತು. ಜೀವನಿಗೆ ಸ್ವರೂಪ ಜ್ಞಾನನೂ ಆಗುತ್ತೆ, ಪರಮಾತ್ಮ ಬಿಂಬರೂಪಿ ಪರಾತ್ಮ ಜ್ಞಾನನೂ ಆಗುತ್ತೆ. ಇದು ವಿಶೇಷಾಂಶ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಜ್ಞೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಬ್ರಹ್ಮ ಅರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮ ಅಗ್ನೌ ಬ್ರಹ್ಮಣಾಹುತಂ ಬ್ರಹ್ಮ ಏವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಬರೀ ಬ್ರಹ್ಮ ಬ್ರಹ್ಮ ಅರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಜ್ಞೌ ಬ್ರಹ್ಮಣಾಹುತಂ ಬ್ರಹ್ಮ ಏವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ವಿಶೇಷವಾಗಿ ಇದಕ್ಕೆ ಅರ್ಥ ಹೇಳಿದ್ರು. ಜ್ಞಾನಾವಸ್ಥಿತ ಚೇತಸ್ವಂ ಸ್ಪಷ್ಟ ಇತಿ ಬ್ರಹ್ಮಾರ್ಪಣಮಿ. ಜ್ಞಾನದಲ್ಲೇ ಮನಸ್ಸಿದೆ ಅಂದರೆ ಅರ್ಥ ಏನು ಅಂದರೆ ಏನೇ ಕಂಡು ದೇವರನ್ನೇ ನೋಡ್ತಾರೆ, ಅದು ಜ್ಞಾನ. ಏನೇ ಕಂಡು ಏನರ್ಥ ಆಗುತ್ತೆ ಅವನಿಗೆ? ಪರಮಾತ್ಮನೇ ಕಾಣ್ತಾನೆ. ಹೇಗೆ ಬ್ರಹ್ಮ ಅರ್ಪಣಂ, ಅರ್ಪಣೆ ದೇವರಲ್ಲೇ ಮಾಡಬೇಕು. ಬ್ರಹ್ಮ ಹವಿಹಿ, ಹವಿಸ್ ಹಾಕಬೇಕು, ಹವಿಸ್ನಲ್ಲಿ ಬ್ರಹ್ಮ ಇದ್ದಾನೆ. ಬ್ರಹ್ಮಾಗ್ನೌ, ಅಲ್ಲಿ ಪರಮಾತ್ಮ ಇದ್ದಾನೆ. ಹೋಮಿಸಲ್ಪಡೋ ಪದಾರ್ಥದಲ್ಲಿ ಬ್ರಹ್ಮ ಇದ್ದಾನೆ. ಯಜಮಾನರೊಳಗೆ ಬ್ರಹ್ಮ ಇದ್ದಾನೆ. ಪೂಜ್ಯ ಪೂಜಕ, ಪೂಜ್ಯ ವಸ್ತುವಿನಲ್ಲಿ ಪರಮಾತ್ಮ ಇದ್ದಾನೆ, ಪೂಜಕರಲ್ಲೂ ಪರಮಾತ್ಮ ಇದ್ದಾನೆ. ಬ್ರಹ್ಮ ಇವ ಆದ್ರಿಂದ ಏನಾಗ್ತಾನೆ, ಬ್ರಹ್ಮ ಇವತ್ತೇನ ಗಂತವ್ಯ, ಎಲ್ಲಿಗೆ ಹೋಗ್ತಾರೆ ಬ್ರಹ್ಮ? ಎಲ್ಲಾ ಕಾಲ ಬ್ರಹ್ಮ 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 ತಗೋ, ಎಲ್ಲಿಗೆ ಹೋಗ್ತಾನೆ? ಬ್ರಹ್ಮನತ್ರ ಹೋಗ್ತಾನೆ. ಇವನು ಬ್ರಹ್ಮನೇ ಆಗಿಬಿಡ್ತಾನೆ, ಇಷ್ಟೇ ಡಿಫರೆನ್ಸ್. ಬ್ರಹ್ಮನತ್ರ ಹೋಗ್ತಾನೆ, ಬ್ರಹ್ಮನೇ ಆಗಿಬಿಡ್ತಾನೆ, ಇದು ತಪ್ಪದು. ಬ್ರಹ್ಮನೇ ಹತ್ರ ಹೋಗ್ತಾರೆ. ಬ್ರಹ್ಮ ಇವತ್ತೇನ ಗಂತವ್ಯಂ, ಬ್ರಹ್ಮಕರ್ಮ ಸಮಾಧಿನ. ಈಗ ಬ್ರಹ್ಮಕರ್ಮದಲ್ಲಿ ಅವನೇನಾಗ್ತಾನೆ, ಸಮಾಧಿ. ಸಮಾಧಿ ಅಂದ್ರೇನು? ಮನಸ್ಸಿನ ಏಕಾಗ್ರತೆಯನ್ನು ಸಾಧಿಸೋದ್ರಿಂದ ಅವನಿಗೆ ಸಿದ್ಧಿಯಾಗತ್ತೆ. ಅಲ್ಲ, ಪೂರ್ಣಮದ ಪೂರ್ಣಭೇದಂ ಪರಮಾತ್ಮ ಅಂತ ಪರಮಾತ್ಮರ ಬಗ್ಗೆಂತ ಜ್ಞಾನ ಹೊಂದಿದಾಗ ಇವನು ಬ್ರಹ್ಮಾರ್ಪಣ ಬ್ರಹ್ಮವಿ ಆಗ್ತಾನೆ. ಹತ್ರ ಹೋಗ್ತಾನೆ, ಮುಕ್ತಿ ಹೋಗ್ತಾನೆ ಅಂತ ಅರ್ಥ. ದೇವ್ರ ಹತ್ರ ಹೋಗೋದು ಅಂದ್ರೇನು? ಮುಕ್ತಿಗೆ ಹೋಗೋದು ಅಂತ ಅರ್ಥ. ಅದರಲ್ಲೂ ಕೂಡ ಸಾಮೀಪ್ಯ ಇನ್ನೂ ಕ್ಲೋಸ್, ಸಾಯುಜ್ಯ ಪೂರ್ತಿ ದೇವ್ರ ಮೇಲೆ ಕೊಡು, ಅಷ್ಟು ಹತ್ರ ಹೋಗ್ತಾನೆ. ಸರ್ವಮೇತತ್ ಯಾರು ತಿರುಪಿ ಹತ್ರ ನಿಲ್ಲಿಸಿದ್ರು ಅಂತ, ಎಷ್ಟು ಹತ್ರ ನಿಲ್ಲಿಸಿದ್ರು ಅಂತ ಕೇಳಿದ್ರೆ ಅಲ್ಲಿ ಜೈವಿ ಇದ್ರೆ ಸ್ಟಾಪ್ ಮಾಡಿಬಿಟ್ರು, ಮಧ್ಯೆ ಬಾಗಿಲು ನಿಲ್ಲಿಸಿದ್ರು, ಇನ್ನೂ ಒಳಗ್ಬಿಟ್ರು, ಹತ್ತತ್ರ ಹೋದ್ರೆ ಹಾಗೆ ಹಾಗೆ. ಅದು ಸಾಮೀಪ್ಯನೇ, ದರ್ಶನ ಆದಾಗಿನಿಂದ ಸಾಮೀಪ್ಯನೇ. ಆದ್ರೆ ಸ್ವತ್ರ ನೋಡೋಕೆ ದೂರ ನೋಡೋದು ಸ್ವಲ್ಪ ವ್ಯತ್ಯಾಸ ಇದೆ. ಆ ಥರ ಮುಕ್ತಿಯಲ್ಲಿ ಏನಿದೆ ತಾರತಮ್ಯ ಇದೆ. ವ್ಯಾಪ್ತೋಪಾಸನ ಅಪರೋಕ್ಷ ಜ್ಞಾನ ಲಕ್ಷಣ. ಅಪರೋಕ್ಷ ಜ್ಞಾನ ಹೀಗೆ ಇರ್ತಾನೆ. ಅಪರೋಕ್ಷ ಯಾವ ಕಂಡ ಕಂಡಲ್ಲಿ ವಿಶ್ವರೂಪ ಕಾಂಬೋರು ಸಂಬರಿ ಅಂತ. ಹವಿಸ್ ನೋಡಲಿ ದೇವರು ಕಾಣಿಸ್ತಾರೆ, ಅಗ್ನಿ ನೋಡಲಿ ದೇವರು ಕಾಣಿಸ್ತಾರೆ, ಯಜಮಾನ ನೋಡಲಿ ದೇವರು ಕಾಣಿಸ್ತಾರೆ. ಪ್ರತಿಯೊಂದರಲ್ಲೂ ದೇವನೇ ಚಿಂತನೆ ಮಾಡ್ತಾರೆ. ಆ ಸ್ಥಿತಿಯಲ್ಲಿ ಅವನು ಅಪರೋಕ್ಷ ಜ್ಞಾನಿಯ ಸಿದ್ಧಿಯಾಗಿದೆ ಅಂತ ಅರ್ಥ. ಅವನು ಯಾರಿಗೆ? ಹೌದೌದು, ಬೇರೆಯವರಿಗೆ ಸಿಗೋದಿಲ್ಲ ಸಾಹಿತ್ಯ. ಅದು ತತ್ವಾಭಿಮಾನಿ ದೇವತೆಗಳಿಗೆ ಮಾತ್ರ, ಅದು ಕೂಡ ಸರ್ವಾಂಗ ಸಾಹಿತ್ಯ ಬ್ರಹ್ಮದೇವರಿಗೆ ಮಾತ್ರ, ಉಳಿದವರಿಗೆ ಅದೂ ಇಲ್ಲ. ಯಾರು ಯಾರು ಹೇಳಿದ್ರ? ಇಲ್ಲ ಇಲ್ಲ, ಎಲ್ಲರೂ ದೇವತೆಗಳಲ್ಲಿ ವ್ಯಾಪ್ತೋಪ, ಅದರಲ್ಲೂ ತಾರತಮ್ಯ ಇದೆ. ಮತ್ತೆ ವ್ಯಾಪ್ತೋಪಾಸಗಳಲ್ಲೂ ತಾರತಮ್ಯ. ಬ್ರಹ್ಮದೇವ ಬ್ರಹ್ಮ ಋಜುಗಳ ಉಪಾಸನೆ ಭಾರಿ ಹೈಯೆಸ್ಟ್ ಅದು. ಆ ರೀತಿ ವ್ಯಾಪ್ತೋಪಾಸನೆ ಮಾಡಿಕೊಡಿದವರು ಒಂದೊಂದು ಕಾಲಕ್ಕೆ ಮರೆತು ಬಿಡ್ತಾರೆ. ಇಂದ್ರ ಅರ್ಜುನಾದಿಗಳು ದೊಡ್ಡ ದೇವತೆಗಳೇ, ಮರೆತು ಬಿಟ್ರು. ರುದ್ರದೇವರು ಭಾರಿ ದೊಡ್ಡ ದೇವತೆ, ರಾಮನೇ ಯುದ್ಧಕ್ಕೆ ನಿಂತು ಬಿಟ್ರು. ವ್ಯಾಪ್ತೋಪ ಉಪಾಸನೆ ಬರಲಿಲ್ಲ, ವ್ಯಾಪ್ತೋಪಾಸನೆ ಉಪಾಸನೆ ಇಲ್ಲ ಆ ಕ್ಷಣಕ್ಕೆ, ಅವಸರ ಬೇಸಿದ್ದ. ಇಲ್ಲ ಇಲ್ಲ ಇಲ್ಲ, ಮುಕ್ತ ವ್ಯಾಪ್ತೋಪಾಸನೆ ಎಂಬ ಸ್ವರೂಪಕ್ಕೆ ಸೇರಿದ್ದಾದ್ರಿಂದ ಮುಕ್ತರಲ್ಲ ವ್ಯಾಪ್ತೋಪಾಸಕರಲ್ಲ. ಪ್ರತೀಕ ಆಲಂಬನರು ಅಪ್ರತೀಕ ಆಲಂಬನರು ಎರಡು ಭಾಗ ಮಾಡಿದ್ದ. ಪ್ರತೀಕ ಆಲಂಬನರು, ಅಪ್ರತೀಕ ಆಲಂಬನರು. ಪ್ರತೀಕವನ್ನು ಅವಲಂಬಿಸಿ ಧ್ಯಾನ ಮಾಡೋದು, ಪ್ರತೀಕ ಬಿಟ್ಟು ಧ್ಯಾನ ಮಾಡೋದು. ಉದಾಹರಣೆಗೆ ನಾಲ್ಕು ನಾಲ್ಕು ಎಷ್ಟು ಅಂತ ಕೇಳಿದ, ಎಲ್ಲ ಒಂದೊಂದೇ ಕೊಡಿ, ನಾಲ್ಕು ಒಂದು ಐದು ಆರು ಏಳು ಆ ಎಂಟು ಅಂತ ಹೇಳಿದ. ಇನ್ನು ಎಂಟು ತಕ್ಷಣ ಹೇಳಿಬಿಟ್ಟ, ಗೊತ್ತಾಯ್ತಾ? ಅವ್ರ ತಲೆಯಲ್ಲಿ ಕೂತಾಗಿದೆ, ಇವನಿಗೆ ಆಗಲ್ಲ, ನೋಡೇ ಹೇಳ್ಬೇಕು. ಅವ್ರು ಕೆಲವು ಮಕ್ಕಳಿಗೆಲ್ಲ ಏನು ಮಾಡೋದು, ತೋರಿಸ್ಬೇಕಾದ್ರೆ ಒಂದೊಂದು ಜಾಯಿನ್ ಮಾಡಿ ತೋರಿಸು, ಒಂದು ಎರಡು ಮೂರು ಅಂತ ಹೇಳಿಬಿಟ್ಟು. ಅದರಿಂದ ಅರ್ಥ ಆಗ ಪ್ರತಿಭೆಗಳಿದ್ದಾಗ ಅವೆಲ್ಲ ಕೂಡ ಆದರೆ ಲೆಕ್ಕ ಬಂದ ಮೇಲೆ ಏನು ಮಾಡ್ತಾನೆ ಅವನು? ಬೇಕಾಗಿಲ್ಲ, ನೋಡ್ತಿರ್ಲಕ್ಕೆ ಹೇಳ್ತಾರೆ. ಆ ಸಿದ್ಧಿ ಬರಬೇಕು. ದೇವತೆಗಳು ನಿತ್ಯಾಪರೋಕ್ಷಗಳು ಅಂದರೆ ಪದವಿ ಬರಬೇಕಾದ್ರೆ ಅಷ್ಟೋ ಅಪರೋಕ್ಷಗಳಾಗೇ ಬರೋದು ಅವರು. ಅಪರೋಕ್ಷ ಜ್ಞಾನ ಇದ್ದವರೇ ದೇವತೆಗಳಾಗೋದ್ರಿಂದ ಅವರಿಗೆ ಅಪರೋಕ್ಷ ಜ್ಞಾನ ಬಂದಾಗಿದೆ. ಈಗ ಮೊದಲು ಬರೋದಕ್ಕಿಂತ ಮುಂಚೆ ಸಾಧನೆ ಮಾಡಿರ್ತಾರೆ, ಬರೋದಕ್ಕಿಂತ ಮುಂಚೆ ಸಾಧನೆ ಮಾಡಿರ್ತಾರೆ. ದೇವತಾ ಪದವಿಯಲ್ಲಿ ಇದ್ದಾಗ ಈ ಬೇರೆ ಸಾಧನೆ, ಅಪರೋಕ್ಷ ಜ್ಞಾನಕ್ಕೋಸ್ಕರ ಸಾಧನೆ ಅಲ್ಲ ಅದು. ಮೊದಲು ಅಪರೋಕ್ಷ ಜ್ಞಾನ, ಆಮೇಲೆ ಪದವಿ ಪ್ರಾಪ್ತಿ, ಆಮೇಲೆ ಮೋಕ್ಷದ ಆನಂದ ಪ್ರಾಪ್ತಿ. ಮೂರು ಸ್ಟೇಜಲ್ಲಿ ಕೆಲಸ ಮಾಡ್ತಾರೆ ಅವರು. ಸಾಮಾನ್ಯರಿಗೆ ಬರೀ ಅಪರೋಕ್ಷ ಜ್ಞಾನ ಒಂದೇ ಗುರಿ ಅಷ್ಟೇ, ಸ್ವಲ್ಪ ಬೆಟರ್ ಇದ್ದರೆ ಆನಂದ ಆಚೆಯ. ಇವರು ಪದವಿ ಬರತಕ್ಕಂಥದ್ದು ಎಲ್ಲರಿಗೂ ಬರೋದಿಲ್ಲ, ಆಯಾ ಪದವಿ ಯೋಗ್ಯರಾದವರು ಮಾತ್ರ ಬರೋದು. ಆದರೂ ಅವ್ರಿಗೆ ಅಪರೋಕ್ಷ ಜ್ಞಾನ ಅಂಬೋದು ಕಾಮನ್ ಅವರಿಗೆಲ್ಲ. ಹಾಂ, ಆ ಪದವಿ ಬರ್ತಿರ್ಲಿಕ್ಕೇ ಅಪರೋಕ್ಷಗಳಾಗಿ ಬಂದಿರ್ತಾರೆ ಅಂತ. ಅಲ್ಲ, ಆ ಕಾಲದಲ್ಲಿ ಏನು ಅಪರೋಕ್ಷಗಳಾದ ಮೇಲೆ ದೇವ ಪದವಿ ಸಿಗೋದು. ಕ್ವಾಲಿಫಿಕೇಶನ್ ಮುಗಿದ ಮೇಲೆ ಅಪಾಯಿಂಟ್ಮೆಂಟ್ ಆಗುತ್ತಲ್ಲ, ಹಾಗೆ ಕ್ವಾಲಿಫಿಕೇಶನ್ ಮುಗಿದ ಮೇಲೆ ಕ್ಯಾಂಪಸ್ ಸೆಲೆಕ್ಷನ್ ಮಾಡಿದ್ರು ಕೂಡ ಅದೇನೋ ಒಂದು ಕ್ಲಾಸ್ ಇರುತ್ತಲ್ಲಿ, ಪಾಸ್ ಆದರೆ ಇಲ್ಲ ಹೋದ್ರಿಲ್ಲ, ಅದು ಆರ್ತಲ್ಲಿ. ಆದ್ದರಿಂದ ಅದು ಅಂಡರ್ಸ್ಟುಂಡ್ ಅವರೇ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಹತ್ತು ಪುರುಷೋತ್ತಮನ ಪರ್ಯಂಕ ಪದ ವೈದ್ಯೋ ಮಹಾದೇವ, ರುದ್ರ ಪದವಿ ಇರಲಿಕ್ಕೆ ಒಂದು ಸಾಧನೆ, ಶೇಷ ಪದವಿ ಮತ್ತೆ ಸಾಧನೆ, ಅಪರೋಕ್ಷ ಜ್ಞಾನಕ್ಕೆ ಒಂದು ಸಾಧನೆ, ದೇವ ಪದವಿ ಸಾಧನೆ, ರುದ್ರ ಪದವಿ ಸಾಧನೆ, ಆಮೇಲೆ ಶೇಷ ಪದವಿ ಸಾಧನೆ, ಅಲ್ಲಿಂದ ಆನಂದ ವೃದ್ಧಿ ಸಾಧನೆ. ಇಷ್ಟು ಸಾಧನೆ ಮಾಡಬೇಕು. ಇವತ್ತು ಅಟೆಂಡರ್ಗೆ ಏನಿಲ್ಲ, ಬರೀ ರಿಟೈರ್ ಆಗೋರು ಅದೇ ಅಟೆಂಡರೇ ಅವನು ನಿಶ್ಚಿಂತೆ. ಆದರೆ ಆಫೀಸರ್ಸ್ಗೆಲ್ಲ ಇರೋದು ಕೂತಿರುತ್ತೆ, ಅದೇನದು ಇನ್ನೂ ಮೇಲೆ ಹೋಗಬೇಕು, ಭಾಳ ಮೇಲೆ ಹೋಗಬೇಕು ಅಂತ. ತಮ್ಮ ಎಲ್ಲಾದರೂ ಟ್ರೈ ಮಾಡೋದಿಲ್ಲ ಅವರು, ತಮ್ಮ ಇದರಲ್ಲಿ ಯಾವುದು ಬೆಸ್ಟೋ ಅದಕ್ಕೆ ಟ್ರೈ ಮಾಡ್ತಾರೆ. ಅದಕ್ಕೆ ಯೋಗ್ಯತಾ ಅನುಗುಣವಾದ ಪ್ರಯತ್ನ ಅದು. ಅಸಿಸ್ಟೆಂಟ್ ಪ್ರೊಫೆಸರ್ ಪ್ರೊಫೆಸರ್ ಆಗ್ತಾರೆ ಅಂದರೆ ಓಕೆ ಅಂತ. ಅದು ಇನ್ನೂ ಜಾಸ್ತಿ ವಿ ಸಿ ಆಗ್ತಾರೆ ಅಂದರೆ ಎಲ್ರಿಗೂ ಸಾಧ್ಯ ಇಲ್ಲ, ಎಷ್ಟು ಜನ ವಿ ಸಿ ಆಗಲಿಕ್ಕೆ ಸಾಧ್ಯ? 26 ಲೆಕ್ಚರಲ್ಲಿ ಒಬ್ಬ ವಿ ಸಿ ಆಗೋದಾದರೆ ಎಷ್ಟು ಜನ ಆಗ್ತಾರೆ? ಪ್ರೊಫೆಸರ್ ಆಗಲ್ಲ, ಅದು ವಿತ್ ಇನ್ ಇಸ್ ರೀಚ್. ಅದು ಸರಿಯಾಗಿ ಮಾಡಿದ್ರೆ ಆಗ್ತಾರೆ, ಆದರೆ ಅದು ಭಾರಿ ಕಷ್ಟಪಡ್ಬೇಕು ಅದಕ್ಕೆ, ಗೊತ್ತಾಯ್ತಾ? ಆರ್ಥ ತಾರತಮ್ಯ ಮೇಲೆ ಹೋಗ್ತಾ ಹೋಗ್ತಾ ಕಾಂಪಿಟೇಷನ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ಲಿಕ್ಕೆ ಶುರುವಾಗುತ್ತೆ. ಏನಾಗತ್ತೆ? ಹಾಂ ಹೌದೌದು, ಜಾತಾ ಪುರುಷ ಇವರೆಲ್ಲಕ್ಕಿಂತ ಜಾಸ್ತಿ ಪುರುಷಗಳು. ಆಮೇಲೆ ಪದವಿ ಬರೋ ರುಜುಗಳು, ರುಜುಗಳ ಪದವಿಯಲ್ಲಿ ಇರ್ತಾರೆ, ಸ್ವರೂಪತಃ ರುಜುಗಳು, ಅಲ್ಲಿ ಒಂದು ಜ್ಞಾನ ಇದ್ದೇ ಇರುತ್ತೆ ಅವ್ರಿಗೆ. ಆಮೇಲೆ ಒಂದು ವಿಶೇಷ ಸಿದ್ಧಿ ಬಂದ ಕಾಲಕ್ಕೆ ಮತ್ತೊಂದು ಅಪರೋಕ್ಷ ಜ್ಞಾನ, ಅದು ಕ್ಲಾರಿಫಿಕೇಷನ್. ಆಮೇಲೆ ವಾಯು ಪದವಿಯಲ್ಲಿ ಭಾರಿ ಹೈಯೆಸ್ಟ್, ಬ್ರಹ್ಮ ಪದವಿಯಲ್ಲಿ ರುಜುನಾಮ್ ಏಕಯವಾಸ್ತಿ ಪರಮೋತ್ಸಾಹ ಬರ್ತಾರೆ, ಅದು ದಾಟಿಬಿಡ್ತಾರೆ. ಹೀಗೆ ಅವ್ರದ್ದು ಜಾಸ್ತಿ, ಅದು ಎಲ್ಲ ಕ್ಲಾರಿಟಿ ಇದ್ದರೆ ಹೆಚ್ಚು 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 ಆಗ್ತಾ ಹೋಗುತ್ತೆ ಅವ್ರದ್ದು, ಕಡಿಮೆ ಅಲ್ಲ. ಸಾಧ್ಯನೇ ಇಲ್ಲ, ಆಗ್ಲಿಕ್ಕೆ ಬರೋದಿಲ್ಲ ಹೇಳಿದ್ನಲ್ಲ, ಎಂದೂ ಆಗ್ಲಿಕ್ಕೆ ಬರೋದಿಲ್ಲ ಅವ್ರ, ಅದು ಯೋಗ್ಯತೆ ಫಿಕ್ಸ್ ಆಗಿರುತ್ತೆ. ಆದ್ರಿಂದ ಪ್ರಯತ್ನ ಪಟ್ಟರೆ ಏನಾಗ್ತಾರೆ ಅವರು? ಗೌತಮರೇ ಪ್ರಯತ್ನ ಪಟ್ಟರು, ದೇವತೆಗಳಾಗಲಿಕ್ಕಲ್ಲ ಅವರು. ವಿಶಿಷ್ಟ ಸಾಮ್ಯ ಬೇಕು ಅಂತ ಪ್ರಯತ್ನ ಪಟ್ಟಿದ್ದು ಮಾಂಡವರಿಗೇನಾಯ್ತು? ಎಂತಹ ಶಿಕ್ಷೆ ಬಂತು ಅವರಿಗೆ, ಶಾಪ ಬಂತು, ಅವರು ಶಿವರಾರೋಪಣೆಯಾಗಿ ಏನೋ ಆಗೋಯ್ತು. ಬ್ರಹ್ಮ ಪದವಿ ದೇವ ಪದವಿಗೆ ಇಷ್ಟಪಟ್ಟಿಲ್ಲ ಅವರು, ಬ್ರಹ್ಮ ಪದವಿಗಲ್ಲ ವಿಷ್ಣು ಪದವಿಗಲ್ಲ, ತಮ್ಮ ಋಷಿಗಳಲ್ಲಿ ಹೈಯೆಸ್ಟ್ ವಿಶಿಷ್ಟರು ಭಾರಿ ಮೇಲಿದ್ದಾರೆ, ಅವರು ಸಾಮ್ಯ ಬೇಕು ಅಂತ ಹೋಗಿದ್ದಕ್ಕೇನೆ ಪನಿಷ್ಮೆಂಟ್ ಆಯ್ತು ಅವರಿಗೆ. ಅಯೋಗ್ಯ ಮಿಚ್ಚನ್ ಪುರುಷ ಪತತ್ತೇವನ ಸಂಶಯ. ಅಯೋಗ್ಯ ಅಂದ್ರೇನು? ತನಗೆ ಯೋಗ್ಯವಲ್ಲದ್ದನ್ನ, ತನಗೆ ನಿಲುಕಲಾಗದ್ದನ್ನ ಪಡಿಲಿಕ್ಕೆ ಅವನು ಪ್ರಯತ್ನ ಪಡ್ತಾನೆ, ಏನಾಗ್ತಾನೆ ಅವನು? ಪತತಿ ಏವ, ಬಿದ್ದೇ ಹೋಗ್ತಾನೆ, ನ್ಯಾಚುರಲ್. ಅದು ಮೇಲೆ ಹಾರದ ಹಾರ ತೊಳಕ್ಕೆ ಹೋದ ದಪ್ಪದ ಬಿದ್ದ. ಯಾರಿಗೂ ಸಾಧ್ಯ ಅದು? ಕೆಲವು ಎತ್ತರ ಇದ್ದ ತಿರ್ಲಿ, ಸ್ವಲ್ಪ ಕೈ ಎತ್ತಿದ ಸಿಕ್ತು, ಇದು ಸ್ವಲ್ಪ ಸ್ವಲ್ಪ ಮೇಲೆ ಕರೆದ ಸಿಕ್ತು, ಇಷ್ಟಿದ್ದ ಜೋರಾಗಾರೆ ಬಿದ್ದುಬಿಡ್ತಾರೆ. ಅತ್ತ ಪದವಿ ನಿಲ್ಕದಿ ನಿಲ್ಕದಿ ಮಾತ್ರ ಸಿಗುತ್ತೆ, ಉಳಿದವರಿಗೆ ಸಿಗ. ಅವ್ರೇನು ಮಾಡ್ತಾರೆ? ಅವರು ಅಟೆಂಪ್ಟೇ ಮಾಡಕ್ಕೆ ಹೋಗೋದಿಲ್ಲ, ನಮಗೆಲ್ಲ ಅಂದ್ಬಿಡ್ತಾರೆ ಆ ಟೈಪ್. ಜ್ಞಾನಾವಸ್ಥಿತ ಚೇತಸ್ತ್ವಂ ಸ್ಪಷ್ಟ ಇತಿ ಬ್ರಹ್ಮಾರ್ಪಣಮಿತಿ ಸರ್ವಮೇತದ್ ಬ್ರಹ್ಮ. ನಮಗನ್ಸುತ್ತೆ ಟ್ಯೂಬ್ಲೈಟ್ ನೋಡ್ತಾನೆ ಕರೆಂಟ್ ಜ್ಞಾಪಕ ಆಗುತ್ತೆ, ಫ್ಯಾನ್ ನೋಡ್ತಾನೆ ಕರೆಂಟ್ ಜ್ಞಾಪಕ ಆಗುತ್ತೆ, ಪ್ರತಿಯೊಂದು ನೋಡಿದಾಗಲೂ ಕರೆಂಟ್ ಜ್ಞಾಪಕ, ಹೀಟರ್ ನೋಡ್ತಾನೆ ಕರೆಂಟ್ ಜ್ಞಾಪಕ ಆಗುತ್ತೆ, ವಾಷಿಂಗ್ ಮಿಷಿನ್ ಕರೆಂಟ್ ಜ್ಞಾಪಕ ಆಗುತ್ತೆ. ಇಷ್ಟು ಮಾತ್ರ ಲಿಮಿಟೆಡ್ ನಮಗೆ, ಎಲ್ಲಿ ನೋಡಿದ್ರೂ ಜ್ಞಾಪಕ ಆಗಬೇಕು, ದೇವರೇ ಜ್ಞಾಪಕ ಆಗುತ್ತೆ. ಅದು ಅಪರೋಕ್ಷ ಜ್ಞಾನಗಳ ಸ್ಟೇಜ್. ಚಿಕ್ಕ ಮಕ್ಕಳಿಗೆ ಗೊತ್ತಾಗೋದಿಲ್ಲ, ಏನು ಮಾಡ್ತಾರೆ? ಪ್ರತಿಯೊಂದು ಕೇಳ್ತಾ ಕೊಡ್ಬೇಕು ಅವರಿಗೆ. ಈ ಕರೆಂಟಲ್ಲಿ ದೀಪ ಆಗುತ್ತೆ, ಫ್ಯಾನ್ಗೆ ಏನು ಬೇಕು ಮತ್ತೆ ದೀಪ ಆಗುತ್ತೆ, ಮತ್ತೆ ಇದು ಮತ್ತೆ ದೀಪ, ಒಳ್ಳೆ ಹೇಳ್ತಾ ಹೋಗ್ಬೇಕು ಅವರಿಗೆ. ಇವನಿಗೆ ನೋಡಿದ ತಕ್ಷಣ ಜ್ಞಾಪಕ ಆಗುತ್ತೆ, ಅಪರೋಕ್ಷ ಜ್ಞಾನ ಸಿದ್ಧಿಯಾಗಿ ಅವರಿಗೆ ಜ್ಞಾನ, ಆ ಕರೆಂಟ್ ಜ್ಞಾನ ಬಂದಾಗಿದೆ ಅಂತ ಅರ್ಥ. ಈಗ ಧಾರಾವಸ್ಥಿತ ಚೇತಸ್ತ್ವಂ ಸ್ಪಷ್ಟ ಇದೆ, ಬ್ರಹ್ಮಾರ್ಪಣವಿದೆ, ಸರ್ವಮೇತದ್ ಬ್ರಹ್ಮ ಇತ್ಯುಚ್ಯತೆ. ಟೋಟಲಿ ಏನು ಅಂದರೆ ಎಲ್ಲ ಕಡೆ ಪರಮ, ಇದನ್ನೇ ಸರ್ವಂ ಖಲ್ವಿದಂ ಬ್ರಹ್ಮ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ. ಯಾವುದನ್ನೇ ಕಂಡು ದೇವರಿಂದ ಅಂತ ಉತ್ತರ ಕೊಡಬೇಕು. ತದಧೀನ ಸತ್ತಾ ಪ್ರತಿ ತತ್ವಾತ್. ಯಾತಕ್ಕೆ ತಕ್ಷಣ ಅಸ್ವತಂತ್ರ ನೋಡಿದ ತಕ್ಷಣ ಏನು ಜ್ಞಾಪಕ ಆಗಬೇಕು? ಸ್ವತಂತ್ರ ಜ್ಞಾಪಕ ಆಗಬೇಕು. ಅಸ್ವತಂತ್ರ ಯಾವಾಗಲೂ ಯಾರಿಂದ ನಿಯಮಿತ? ಸ್ವತಂತ್ರನಿಂದ. ಅದು ತಕ್ಷಣ ಸ್ವತಂತ್ರ ಜ್ಞಾಪಕ ಆದರೆ ತದಧೀನ ಸತ್ತಾ ಪ್ರತೀತಿತ್ವ, ತದಧೀನವಾದ ಸತ್ತ, ಬ್ರಹ್ಮಾಧೀನವಾದ ಇರುವಿಕೆ, ಬ್ರಹ್ಮಾಧೀನವಾದ ಜ್ಞಾನಾದಿಗಳನ್ನು ಹೊಂದಿರೋದ್ರಿಂದ ನೋಡಿದ ತಕ್ಷಣ ಜ್ಞಾಪಕ ಆಗಬೇಕು. ಮತ್ತು ತತ್ ಸ್ವರೂಪತ್ವ, ಆದರೆ ಅವರ ಸ್ವರೂಪ ಅಂತ ತಿಳ್ಕೊಂಡ್ರೆ ಪ್ರತೀತಿ ಆಯಿತು. ಎಲ್ಲ ಕಡೆ ದೇವರು ನೋಡ್ತಾನೆ ಅಂದರೆ ಎಲ್ಲವನ್ನು ದೇವರೇ ಅಂತ ನೋಡ್ತಾನೆ ತಪ್ಪು. ಎವ್ರಿಥಿಂಗ್ ಈಸ್ ಗಾಡ್ ಅಂದರೆ ಅದ್ವೈತ, ಗಾಡ್ ಈಸ್ ಇನ್ ಎವ್ರಿಥಿಂಗ್ ಅಂದರೆ ಅದ್ವೈತ. ಅದನ್ನು ತಿಳ್ಕೊಳ್ಳೋದು ಜ್ಞಾನ, ಅವ್ರ ಜ್ಞಾನ ಹಾಗೆ ಇವ್ರ ಜ್ಞಾನ ಹೀಗೆ. ಇವತ್ತು ಪ್ರತಿಮೆಯೇ ದೇವರು ಅಂತ ತಿಳ್ಕೊಂಡ್ರೆ ಹೋಯ್ತು, ಪ್ರತಿಮೆಯಲ್ಲಿ ದೇವರಿದ್ದಾನೆ ಅದು ಹಾಗೆ. ಹಾಂ, ಪ್ರಮೇಯ ದೀಪಿಕ, ನಾನು ಕರ್ಮಸ್ವರೂಪಂ ಪ್ರತಿಜ್ಞಾಯ ಸಂಕ್ಷೇಪ ವಿಸ್ತಾರಾಭ್ಯಾಮ್ ಪ್ರತಿಪಾದ್ಯ ಉಪಸಂಬೃತಂ. ಕರ್ಮಸ್ವರೂಪವನ್ನು ಹೇಳಿದಿರಿ, ವಿಸ್ತಾರ ಮಾಡಿದಿರಿ, ಸಂಕ್ಷೇಪ ಮಾಡಿ, ಎಲ್ಲ ಸರಿ ಹೋಯ್ತು. ಮತ್ತೆ ಬ್ರಹ್ಮಾರ್ಪಣಂ ಶ್ಲೋಕ ಬಂತು ಅಂದರೆ ಹೇಳ್ತಾರೆ, ಕಿಮಿದಂ ಬ್ರಹ್ಮಾರ್ಪಣಂ ಇತ್ತದೇನ ಇತಿ ಅನೇನ ಉಚ್ಯತೆ ಇತ್ಯತಃ ಜ್ಞಾನಾವಸ್ಥಿತೆ ಇತಿ ಏತೇನ ಇತಿ ಯೋ ಜಾನಾತಿ ಇತ್ಯಧ್ಯಾಹಾರೋ ಅತ್ರ ಸೂಚಿತೋ ಭವತಿ. ಒಂದು ಸೇರಿಸ್ಕೋಬೇಕು, ಬ್ರಹ್ಮ ಅರ್ಪಣಂ ಬ್ರಹ್ಮ ಜಾನಾತಿ, ಹವಿಹಿ ಬ್ರಹ್ಮ ಜಾನಾತಿ, ಗೊತ್ತಾಯ್ತು, ಅಗ್ನಂ ಬ್ರಹ್ಮ ಜಾನಾತಿ, ಆಮೇಲೆ ಯಜಮಾನಂ ಬ್ರಹ್ಮ ಜಾನಾತಿ, ಹೀಗೆಲ್ಲ ಪ್ರತಿಯೊಂದು ಕೂಡ ಅದು ಸೇರಿಸ್ಕೋಬೇಕಲ್ಲ. ಅಧ್ಯಾಹರ್ತವ್ಯಂ ಅಂದ್ರೇನು? ಅಂಡರ್ಸ್ಟುಡ್. ಅತ್ರ ಏತೇನ ಅತ್ರ ಅರ್ಪಣಾದೇಹೇ ಬ್ರಹ್ಮಸ್ವರೂಪತ್ವ ಮುಚ್ಚ್ಯತೆ ಇತ್ಯನ್ಯಥಾ ಪ್ರತೀತಿ ನಿರಾಸಾಯಾಹ ಸರ್ವಮಿತಿ. ಇವೆಲ್ಲವೂ ಬ್ರಹ್ಮನೇ ಸ್ವರೂಪತ ಬ್ರಹ್ಮ ಅಂತ ತಿಳ್ಕೊಳ್ಳೋದು ಸರಿಯಲ್ಲ ಅಂತ ಹೇಳೋದಕ್ಕೆ ಆಚಾರ್ಯ ಭಾಷ್ಯ ಬರೆದರು. ಸರ್ವಮೇತತ್ ಬ್ರಹ್ಮ ಇತ್ಯುಚ್ಯತೆ ಈ ಅರ್ಥದಲ್ಲೇ ಹೊರತು ತದಧೀನ ಸತ್ತಾ ಪ್ರತೀತಿತ್ವ ಅಷ್ಟೇ ಹೊರತು ಬೇರೆ ಅರ್ಥದಲ್ಲಲ್ಲ. ಮುಕ್ತಂ ಹಿ ತದಧೀನಂ ಯತಃ ಸರ್ವಂ ಅತಃ ಸರ್ವೋ ಭವಾನಿತಿ. ವದಂತಿ ಮುನಯ ಸರ್ವೇನತು ಸರ್ವಸ್ವರೂಪತಃ. ಎಲ್ಲಿ ದೇವರನ್ನ ವಸ್ತುವೇ ದೇವರು ಅಂತ ಕರೀತಾರೋ ಅಲ್ಲಿ ವಸ್ತುವೇ ದೇವರು ಅಂತ ಅರ್ಥದಲ್ಲಿ ಕರೆಯೋದಿಲ್ಲ. ತ್ವದಧೀನಂ ಯತಃ ಸರ್ವಂ, ಯತಃ ಸರ್ವಂ ತ್ವದಧೀನಂ, ಎಲ್ಲವೂ ನಿನ್ನ ಅಧೀನವಾಗಿರೋದ್ರಿಂದ, ಅತಃ ಆ ಕಾರಣದಿಂದ, ಸರ್ವೋ ಭವಾನಿತಿ, ನಿನ್ನನ್ನು ಸರ್ವ ಅಂತ ಹೇಳಿ ವದಂತಿ ಮುನಯ, ಮುನಿಗಳೆಲ್ಲ ಹೇಳ್ತಾರೆ. ಸರ್ವೆ ಎಲ್ಲ ಮುನಿಗಳು, ಹಾಗೆ ಮುನಿಗಳು ಅಂದರೆ ಜ್ಞಾನಿಗಳು ಅಂತ ಅರ್ಥ. ಸರ್ವೆ ಮತ್ತು ಸರ್ವಸ್ವರೂಪತಃ, ಸರ್ವಸ್ವರೂಪವಾಗಿ ಪರಮಾತ್ಮ ಇದ್ದಾನೆ ಎಂಬ ಅರ್ಥದಲ್ಲಿ ಹೇಳೋದಿಲ್ಲ, ಸರ್ವಸ್ವಾಮಿಯಾಗಿ ಪರಮಾತ್ಮ ಎಂಬ ಅಂತ ಅರ್ಥ ಹೇಳ್ತಾರೆ. ಇದು ಬಹಳ ಸಿಂಪಲ್, ಇದು ನೋಡಿಕೊಂಡೇ ವ್ಯವಸ್ಥೆ ನಡೆದಿರೋದು. ಯಾವುದೇ ಆಫೀಸ್ಗಳಲ್ಲಿ ಮಠಗಳಲ್ಲಿ ಏನು ಮಾಡಿರ್ತಾರೆ, ಎಲ್ಲ ಕಡೆಗೂ ಮಠ ದೇವಸ್ಥಾನ ಹಾಕ್ಬಿಡ್ತಾ, ಶ್ರೀ ರಾಘವೇಂದ್ರ ಸ್ವಾಮಿ SR SRM ಅಂತ ಹಾಕ್ಬಿಡ್ತಾ ತಿಳ್ಕೊಬೇಡ. ಎಲ್ಲೆಲ್ಲಿ ಹಾಕ್ತಾರೆ, ಪ್ರತಿಯೊಂದು ಪದಾರ್ಥರು, ಒಂದು ಚಮಚೆ ಮೇಲೆ, ಸೌಟ್ ಮೇಲೆ, ಸ್ಟೀಲ್ ಪಾತ್ರೆ ಮೇಲೆ, ಎಲ್ಲರ ಮೇಲೂ SR. ಅದು ಮಠನಾ? ಹಾಗೆ ಬರೋದು ಏನರ್ಥ ಅದಕ್ಕೆ? ನೋಡೋದು ಓ ಇದೇ ಕೈ ಮುಗಿದ್ಬಿಟ್ಟು, ಅದಕ್ಕೆ ಇದೇ ಮಠ ಅಂತ ಹೇಳ್ಬಿಟ್ಟು ಅಲ್ಲಿ ಏನಾಕಿ, ಇದು ಮಠದ ಅಧೀನ ಅರ್ಥ ಆಯ್ತಾ, ಇದು ಮಠದ ಅಧೀನ. ಅವಾಗ ಇದೆಲ್ಲ ಆಫೀಸ್ ಸ್ಟಾಫ್ ತಗೋಬೇಕಾದ್ರೆ ಏನು ಮಾಡ್ತಾರೆ, ಫಸ್ಟ್ ಅವರು ರಿಜಿಸ್ಟರ್ ಎಂಟ್ರಿ ಮಾಡ್ಕೊಂಡ್ಬಿಟ್ಟು ಆ ನಂಬರ್ನ ಎಂಟ್ರಿ ಮಾಡ್ತಾ ಹೋಗ್ತಾರೆ. ಅವಾಗ ಇದು ಕರೆಕ್ಟ್ ಸ್ಟಾಕ್ ಚೆಕ್ ನೋಡ್ತಾ ಹೋಗ್ತೀವಿ, ಸಿಕ್ಕಿಬಿಟ್ರೆ ಮುಗಿದೋಯ್ತು, ಗೊತ್ತಾಯ್ತಾ. ಅವರ ಆಫೀಸ್ ನಂಬರ್ ಹಾಕ್ತಾರೆ, ಅದು ನೋಡಿ ಚೇರ್ ನೋಡೋದು, ಇದೇ ಕಾಲೇಜಾ ಅಂತ ಕೇಳೋದು. ಹಾಂ, ಇದು ಕಾಲೇಜ್ ಅಲ್ಲಿ ಏನು ಬರಿಬೇಕು ನಿಮ್ಮ ಪ್ರಕಾರ, ಇದು ಈ ಕಾಲೇಜಿಗೆ ಅಧೀನವಾಗಿದೆ ಅಂತ ಬರಿಬೇಕಷ್ಟೆ. ಹಿಂದೆಲ್ಲ ಸಣ್ಣ ಹುಡುಗರು ಏನು ಮಾಡ್ತಾಯಿದ್ರು, ನನ್ನ ಹೆಸರು ಬೇಕಾದ್ರೆ 25th ನೋಡಿ ಅಂತ ಬರೆಯೋದು, 25th 5th ವಾಪಸ್ ಹೋಗಿ ಅನ್ನೋದು. ಕೊನೆ ಈ ರೀತಿ ಸುಮ್ಮನೆ ರೌಂಡ್ ಅಬೌಟ್ ಅದು. ಅದ್ರ ಬದಲು ಏನು ಮಾಡ್ತಾರೆ, ತಕ್ಷಣ ಹೇಳ್ಬೋದು, ವಾಟ್ ಈಸ್ ಯುವರ್ ನೇಮ್, ಹೆಸರು ಹೇಳ್ಬಿಡ್ತಾರೆ. ಮೈ ನೇಮ್ ಈಸ್ ಅಂತ ಯಾರು ಹೇಳ್ತಾರಾ? ಹೈಯರ್ ಲೆವೆಲ್, ಲೋಯರ್ ಲೆವೆಲ್ ಏನು ಹೇಳ್ಬೇಕು ಅವನು? ಮೈ ನೇಮ್ ಈಸ್ ಅಂತ ಹೇಳಬೇಕು. ಹೈಯರ್ ಲೆವೆಲ್ ಏನು ಹೇಳಬೇಕು? KG ಕ್ಲಾಸ್ನಲ್ಲೆಲ್ಲ ಬರೀ ಹೆಸರು ಹೇಳ್ಬಿಟ್ಟು ಸಿಟ್ಟು ಬರುತ್ತೆ ಅವರಿಗೆ, ಪೂರ್ತಿ ಹೇಳೋದು, ಪೂರ್ತಿ ಹೇಳೋದು ಹೇಳ್ತಾರೆ. ಅಲ್ಲಿ ಹೇಳಿದ್ರೆ ಪೂರ್ತಿ ಹೇಳ್ತಾ ಇಂಟರ್ವ್ಯೂ ಹೋಗಿರ್ತಾನೆ, ಮೈ ನೇಮ್ ಇದು ಶುರು ಮಾಡಿಬಿಟ್ರೆ ನಿಮಗೆ ಒಂದೇ ಕ್ಲಾಸ್ ಕೂಡ ತಿಳ್ಕೊಬಿಡ್ತಾರೆ. ಅಲ್ಲಿ ಡೀಸೆಂಟ್ ಆಗಿ ಅದೇನು ಮಾತಾಡ್ಬೇಕಾದ್ರೆ ಭಾರಿ ಇದಾಗಿ ಮಾತಾಡ್ತಾರೆ. ಅದೇ ರೀತಿ ಜ್ಞಾನಿಗಳು ಹೀಗೆ ಮಾತಾಡ್ತಾರೆ, ಎಲ್ಲವನ್ನು ಏನಂತ ತಿಳ್ಕೊತಾರೆ, ಬ್ರಹ್ಮ ಬ್ರಹ್ಮ ಬ್ರಹ್ಮ. ಅವ್ರಿಗೇನು ಗೊತ್ತಿದೆ ಈ ಶಬ್ದದಿಂದ? ಇದು ಪರಮಾತ್ಮನ ಅಧೀನ, ಇದು ಪರಮಾತ್ಮನ ಅಧೀನ ಅನ್ನೋದನ್ನು ಶಾರ್ಟ್ ಫಾರ್ಮ್ ಅಲ್ಲಿ ಹೇಳ್ತಾರೆ. ಇವರು ಬ್ರಹ್ಮನೇ ಅಂತ ಹೇಳ್ತಾರೆ, ಬ್ರಹ್ಮನೇ ಬ್ರಹ್ಮನೇ ಅಂತ ಹೇಳ್ತಾರೆ, ಇವ್ರು ತಿಳ್ಕೊಂಬಿಡ್ತಾರೆ ಅಷ್ಟೇ, ಅದೇ ತಪ್ಪು. ವೆರಿ ಸಿಂಪಲ್ ಅದು, ಸುಮ್ಮನೆ ಕಾಂಪ್ಲಿಕೇಟ್ ಮಾಡಿಕೊಂಡು ದೇವರಿಗೂ ಜಡಕ್ಕೆ ಅಭೇದ ಹೇಳಿಬಿಟ್ರೆ ದೇವನ ಎಲ್ಲಿ ತಂದಾಗತ್ತೆ? ಜಡ ಪದಾರ್ಥ ಸರ್ವಜ್ಞನನ್ನು ಅಜ್ಞ, ಗೊತ್ತಾಯ್ತಾ, ಪೂರ್ಣನನ್ನು ಅಪೂರ್ಣ ಅಂತ ಅವಮಾನ ಮಾಡಿದಾಗತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಇರೋದು, ಅದು ಆಚಾರ ಹೇಳೋವರೆಗೂ ಯಾರಿಗೂ ಗೊತ್ತೇ ಆಗ್ತಿದ್ದಿಲ್ಲ, ಎಲ್ಲ ಹೇಳಿದರು. ಮತ್ತಿಷ್ಟು ಹೇಳಿ ತಾವು ಹೇಳಿದೀವಿ ಅಂತ ಹೇಳೋದಿಲ್ಲ, ಅದು ಹೇಳಿ ಆಗಿದೆ, ನಿಮ್ಗೆ ಗೊತ್ತಿದ್ದಿಲ್ಲ ಅಷ್ಟೇ ಅಂತ ಹೇಳ್ತಾರೆ. ಸರ್ವಂ ತತ್ ಪ್ರಜ್ಞಾನೇತ್ರಂ ಇತಿ ಚ, ಪ್ರಜ್ಞಾನೇತ್ರಂ, ಪ್ರಜ್ಞಾ ಅಂದರೆ ಪರಮಾತ್ಮ, ನೇತ್ರ ಅಂದರೆ ಅವನ ಅಧೀನದಲ್ಲಿದೆ ಅಂತ ಅರ್ಥ. ಏತಂ ಹೀವಿ ಬಹುರುಚಾಹ ಇತ್ಯಾದಿ ಚ ಇತರೆಯದಲ್ಲಿ ಇದನ್ನೇ ಜ್ಞಾನಿಗಳೆಲ್ಲ ದೇವರು ಅಂತ ಈ ರೀತಿ ಕರೀತಾರೆ ಅಂತ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದಾರೆ ಎಲ್ಲ ಕಡೆ. ಒಂದು ಪುರಾಣ ವಾಕ್ಯ, ಇನ್ನೊಂದು ಪುರಾಣ, ಇನ್ನೊಂದು ಉಪನಿಷತ್ತು, ಮತ್ತೊಂದು ಉಪನಿಷತ್ತು, ಅಷ್ಟು ಕೋಟ್ ಮಾಡಿ ಅರ್ಥವನ್ನು ಸ್ಪಷ್ಟ ಮಾಡಿದೆ. ಸಮಾಧಿನ ಸಹ ಬ್ರಹ್ಮೈವ ಕರ್ಮ, ಸಮಾಧಿನ ಸಹ ಬ್ರಹ್ಮೈವ ಕರ್ಮ. ಬ್ರಹ್ಮಕರ್ಮ ಸಮಾಧಿನ ಅಂದ್ರೇನು? ಸಮಾಧಿನ ಸಹ ಬ್ರಹ್ಮಯೇವ ಕರ್ಮ, ಸಮಾಧಿ ಸ್ಥಿತಿಯಲ್ಲಿ ಮಾಡ್ತಕ್ಕಂಥ ಕ್ರಿಯೆಯಲ್ಲೂ ಪರಮಾತ್ಮ ಇದ್ದಾನೆ, ಅವನ ಅಧೀನದಲ್ಲಿದೆ ಕ್ರಿಯೆ ಅಂತ ತಿಳ್ಕೋತಾರೆ. ಕುತಃ ಇತ್ಯತ ಉಕ್ತಂ ಉಕ್ತಂ ಹಿ ಇತ್ಯೇತಿ, ಇದಕ್ಕೆ ಅಪರ ಆಧಾರ ಕೊಟ್ಟರು ಅವರು. ಏನರ್ಥ ಬರೆದ್ರು? ಎಲ್ಲವೂ ದೇವರೇ ಅಂತ ಅರ್ಥ ಬರೋದು, ಆಧಾರ ಕೊಡದೇ ಅರ್ಥ ಬರೋದು, ಗೊತ್ತಾಯ್ತಾ? ಈಗ ಆಚಾರ್ಯ ಎಲ್ಲದರಲ್ಲೂ ದೇವರಿದ್ದಾನೆ, ಎಲ್ಲವೂ ದೇವರ ಅಧೀನ ಅಂತ ಬರೋದು, ಆಧಾರ ಕೊಟ್ಟರು. ಡಿಫ್ರೆನ್ಸ್ ಗೊತ್ತಾಯ್ತಾ? ಈಗ ಇದು ನನ್ನ ಮನೆ ಅಂತ ಹೇಳಿದ, ಡಾಕ್ಯುಮೆಂಟೇ ಪ್ರೊವೈಡ್ ಮಾಡ್ತಾ ಇಲ್ಲ, ಅವನು ಅಲ್ಲ ಅಂತ ಪ್ರೊವೈಡ್ ಮಾಡ್ದ, ಅವ್ರು ಯಾರಕ್ಕೆ ಬಿಡಿಯುತ್ತಾಗ? ಕೊಟ್ಟು ಡಾಕ್ಯುಮೆಂಟ್ ಕೊಟ್ಟೊಂದು, ಡಾಕ್ಯುಮೆಂಟ್ ಕೊಟ್ಟಿಲ್ಲ ಆದ್ರೆ ಕೇಸ್ ಹೋಯ್ತು ಅಂತ ಹೇಳ್ತಾರೆ. ಅವ್ರು ಯಾವುದಕ್ಕೆ ಆಧಾರನೇ ಕೊಡೋದಿಲ್ಲ, ಗೊತ್ತಾಯ್ತಾ? ಆದ್ರಿಂದಾನೇ ಅದು ಬೇಸ್ಲೆಸ್ ಆಯಿತು ಆಚಾರ್ಯ ಮನಸ್ಸಿಗೆ. ಇದು ಆಚಾರ್ಯ ಮಾತಿನ ವೈಶಿಷ್ಟ್ಯ ಎರಡು, ಒಂದು ಪ್ರಾಕ್ಟಿಕಲಿ ನಡೀತಿರೋದೇ ಹಾಗೆ ಇವತ್ತು, ಅದು ಒಂದು ಅನುಭವಕ್ಕೆ ಬಂದ್ಬಿಡುತ್ತೆ, ಇನ್ನೊಂದು ಆಧಾರ ಕೊಡ್ತಾರೆ, ಅಲ್ಲಿ ಸ್ಟ್ರೆಂತ್ ಅನ್ನಾಗತ್ತೆ. ಅದಕ್ಕೆ ಮಧ್ವ ಮತವೇ ಮತವು ಅಂತ ಹೇಳಿದೆ, ಪ್ರಮಾಣ ಕೊಟ್ಟು ಮನಸ್ಸಿಗೆ ಮುಟ್ಟ ಹಾಗೆ ಅನುಭವ ಬರೋ ಹಾಗೆ ಹೇಳೋದ್ರಿಂದ ಅದು ಮತ ಅಂತಾಯ್ತು. ಉಳಿದವ್ರು ಏನಾಯ್ತು? ಪ್ರಜ್ಞಾವಾದ, ತೋಚಿತ ಹೇಳ್ತಾ ಹೋಗೋದಷ್ಟೆ, ಆಧಾರ ಕೇಳಿ ನನ್ನಂತ ಹೇಳಿದ್ರೆ ಆಧಾರ ಕೇಳ್ತೀಯ ಅನ್ನೋದು. ಈ ರೀತಿ ಮಾಡಿ ಮಾಡಿದ್ರು ಅವರು. ಆಚಾರ ಮಾತು ಎಂದೆಂದೂ ಆಡೋದಿಲ್ಲ, ಏನು ಕೇಳಿದ್ರು ಆಧಾರ ಕೊಡ್ತಾರೆ, ನಮ್ಮನ್ನು ಆಧಾರ ಕೇಳ್ತೀರ ಅಂತ ಅನ್ನೋದಿಲ್ಲ ಆಚಾರ. ಯಾಕೆ? ಉದ್ಧಾರದ ಪ್ರಶ್ನೆ ಇದು, ಉದ್ಧಾರದ ಪ್ರಶ್ನೆ, ಜೀವ ಪಾಪ ಅಂತ ಎಷ್ಟು ಬೇಕಾದ್ರೂ ಪ್ರಶ್ನೆ ಕೇಳ್ಬೋದು, ಉದ್ಧಾರ ಕೊಡ್ತಾರೆ. ಅವ್ರು ಹಾಗಲ್ಲ, ಮಾಡ್ತಾ ಮಾಡ್ತಾ ನನ್ನ ಮಾತು ನಂಬು ಅಂತ ಹೇಳ್ತಾರೆ, ಆಚಾರ ಹೇಳೋದಿಲ್ಲ, ನಾನು ಸರಿಯಾಗಿ ಹೇಳ್ತೇನೆ ನಂಬು ಅಂತ ಹೇಳ್ತಾರೆ ಹೊರತು ಸುಮ್ಮನೆ ನಂಬು ಅಂತ ಹೇಳೋದಿಲ್ಲ. ಸಮಾಧಿನ ಸಹ, ಅದಕ್ಕೆ ಆಚಾರ್ಯ ಶ್ರೀಮದ್ ಆಚಾರ್ಯ ಗುರುಗಳು ಹೇಗಿರಬೇಕು ಅಂದರೆ ಹಾಗಿರಬೇಕು ಅಂತ, ಆಧಾರ ಕೊಟ್ಟು ಹೇಳಾಗಿರ್ಬೇಕೆ ಹೊರತು ಸುಮ್ಮನೆ ಮೆಕ್ಯಾನಿಕಲಿ ಫಾಲೋ ಮಾಡೋ ಅಂತ ಹೇಳೋ ರೀತಿಯಲ್ಲಿ ಇರಬಾರ್ದು. ಕುತಃ ಇತ್ಯತ ಉಕ್ತಂ ಉಕ್ತಂ ಹೀತಿ, ಸರ್ವಂ ಸರ್ವಸ್ಯ ಭಗವದ್ ಅಧೀನತ್ವೇ ಪ್ರಮಾಣಮಾಹ ಸರ್ವಮಿತಿ. ಪ್ರಜ್ಞಾ ಬ್ರಹ್ಮ ನೇತ್ರಂ ನೇತೃ ಎಶ್ಚ ತತ್ತಸು ನೇತೃ ಅಂದ್ರೆ ನೇತಾರ ಅಂತ ಅರ್ಥ. ಪರಮಾತ್ಮನ ಎಲ್ಲದಕ್ಕೂ ಮುಖ್ಯ ನಾಯಕ. ಏತಂ ಹಿ ಇತ್ಯನೇನ ಸರ್ವಾಂತರ್ಯಾಮಿತ್ವ ಮುಚ್ಚತೆ. ಏತಂ ಅಂದ್ರೆ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ. ಹೇಳಿದ ಹಾಲಿ ಒಂದು ಪಾತ್ರೆ ತೋರಿಸ್ದೆ, ಇದು ಹಾಲು ಅಂತ. ಅಂಥದ್ದೇ ಪಾತ್ರೆ ಇನ್ನೊಂದಿದೆ, ಇದನ್ನು ಮೊಸರು ಅಂತ ಹೇಳಿದ. ಇನ್ನೊಂದಿದೆ ಮಜ್ಜಿಗೆ ಅಂತ ಹೇಳಿದ. ಬರೀ ತೋರಿಸೋದು ಪಾತ್ರೆಗಳನ್ನಷ್ಟೇ, ಲೈನ ಪಾತ್ರೆ ತೋರಿಸ್ತಾರೆ. ಇವತ್ತು ಅಡುಗೆ ಮನೆಗೆ ಹೋಗಿ ಏನು ಮಾಡಿರ್ತಾರೆ, ಕಿಚನ್ನಲ್ಲಿ ಒಂದೇ ರೀತಿ ಡಬ್ಬೆ ಬರೆದಿರ್ತಾರೆ. ಉದ್ದಿನ ಬೇಳೆ, ಕಡಲೆ ಬೇಳೆ ಎಲ್ಲ ಬರೆದಿರ್ತಾರೆ. ಆ ಡಬ್ಬೆ ಕಡಲೆ ಬೇಳೆನಾ, ಡಬ್ಬೆ ಉದ್ದಿನ ಬೇಳೆನಾ, ಏನರ್ಥ ಡಬ್ಬ? ಡಬ್ಬದೊಳಗೆ ಉದ್ದಿನ ಬೇಳೆ ಇದೆ. ಡಬ್ಬ ಅದರೊಳಗೆ ಬರೀ ಈ ಡಬ್ಬದೊಳಗೆ ಉದ್ದಿನ ಬೇಳೆ ಯಾರು ಬರೀತಾರ? ಈ ಡಬ್ಬದೊಳಗೆ ಉದ್ದಿನ ಬೇಳೆ ಯಾರು ಬರೆಯಲ್ಲ, ನೋಡಿದ ಅಷ್ಟೇ ಬರೆಯೋದು. ಅದಕ್ಕೆ ಬ್ರಹ್ಮ ಅಂತವರು ಒಳಗೆ ಬ್ರಹ್ಮ ದೇವರಿದ್ದಾನೆ ಅಂತ, ಒಳಗೆ ದೇವರಿದ್ದಾನೆ. ವೆರಿ ಸಿಂಪಲ್ ಅದು. ಆ ಹೈಯರ್ ಲೆವೆಲ್ ಮಾತಾಡೋ ರೀತಿಯೇ ಹಾಗೆ ಹೇಳಿದ್ದಾರೆ. ಇದು ಹೇಳ್ತೀವಿ, ಇದು ಬೆಂಕಿ ಗೊತ್ತ, ತುಂಬ ಖಾರ ಇದ್ದಾಗ ಏನಂತಾರೆ, ಬೆಂಕಿ ಅಂತಾರೆ. ಅರ್ಥ ಏನು ಅದಕ್ಕೆ? ಖಾರ ತುಂಬ ಜಾಸ್ತಿ ಆಗಿದೆ. ಎಷ್ಟು ಬರೀ ಖಾರ ಅಂತ ಹೇಳಿದರೆ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಅರ್ಥ. ಬೆಂಕಿ ಅಂದರೆ ಭಾರಿ ಜಾಸ್ತಿ ಆಗಿದೆ ಅಂತ ಅರ್ಥ. ಇದೇ ಇದೆ, ಒಂದು ರಾಡ್ ಇರುತ್ತೆ, ರಾಡ್ ಅಂತಾರೆ, ಸಣ್ಣ ರೆಡ್ ಹಾಟ್ ಬೆಂಕಿ ಅಂತ ಕರೀತಾರೆ. ಯಾಕೆ ಏನಾಗಿದೆ ಅದರಲ್ಲಿ ಈಗ ಕಾದು ಬಿಟ್ಟಿದೆ. ಅದಕ್ಕೆ ವಸ್ತುವನ್ನು ಎಲ್ಲಿ ಜ್ಞಾನಿಗಳು ದೇವರು ಅಂತ ಕರೀತಾರೋ, ಸನ್ನಿಧಾನ ನೋಡ್ತಾ ಇದ್ದಾರೋ, ಅದಕ್ಕೆ ಆ ರೀತಿ ಮಾತಾಡ್ತಾರೆ ಅಂತ. ಪ್ರಹ್ಲಾದ ಕಂಬದಲ್ಲಿ ರಸವಿ ದೇವರನ್ನು ತೋರಿಸ್ತಾರೆ ಕಂಬದಲ್ಲಿ. ಇತಿ ವ್ಯಾಖ್ಯಾನಂ ಪ್ರಕೃತ ಪ್ರಕ್ರಮ ವಿರುದ್ಧಂ ಇತಿ ಭಾವೇನ. ಅದಕ್ಕೇನು ಎಲ್ಲವೂ ದೇವರು ಅಂತ ತಿಳ್ಕೊಳ್ಳೋದು ಭಾರಿ ತಪ್ಪು. ಬ್ರಹ್ಮಕರ್ಮ ಬ್ರಹ್ಮ ವಿಷಯ ಸಮಾಧಿರಿಯಸ್ಯಾಸೌ ತಥೋಕ್ತ ಇತಿ ವ್ಯಾಖ್ಯಾನಂ ಪ್ರಕ್ರಮ ವಿರುದ್ಧಂ ಇತಿ ಭಾವೇನ. ನಾನೇ ಬ್ರಹ್ಮ ಅಂತ ತಿಳ್ಕೊಂಡು ಸಮಾಧಿ ಮಾಡ್ತಾನೆ ಅಂತ ಅರ್ಥ ಬರೀತಾರೆ ಬೇರೆಯವರು. ಅದು ತಪ್ಪು ವ್ಯಾಖ್ಯಾನ ಅಂತ ಅರ್ಥ. ಅನ್ಯಥಾ ವ್ಯಾಖ್ಯಾತಿ ಸಮಾಧಿನ ಇತಿ, ಸಮಾಧಿರಪಿ ಬ್ರಹ್ಮ ಇತ್ಯರ್ಥ. ಬ್ರಹ್ಮನು ಸಮಾಧಿ ಸ್ಥಿತಿಯು ಬ್ರಹ್ಮನ ಅಧೀನ ಅಂತ ಅರ್ಥ. ನಾವು ಸಮಾಧಿ ಸ್ಥಿತಿಯಲ್ಲಿ ಕೂತಿದ್ದೇವೆ, ದೇವರ ಅನುಗ್ರಹ, ಇಲ್ಲದವರು ಕೂಡಕ್ಕೆ ಸಾಧ್ಯ ಇರಲಿಲ್ಲ. ಇದೆಲ್ಲ ಒಂದು ಘಟ್ಟ, ಬಹಳ ಮುಖ್ಯವಾದ ಅಧ್ಯಾಯ ಇದು. ಈ ಉಪಾಸನೆ ಬೇಕಾದ ಅಂಶವನ್ನೆಲ್ಲ ಡಿಟೇಲ್ ಹೇಳ್ತಿದ್ದಾರೆ. ದೈವಮೇವ ಪರೇ ಯಜ್ಞಂ ಯೋಗಿನಃ ಪರ್ಯುಪಾಸತೆ ಬ್ರಹ್ಮಾಗ್ನೌ ಅಪರೇ ಯಜ್ಞಂ ಯಜ್ಞೇನೇ ಉಪಜಿಹ್ವತಿ. ಈಗ ಯಜ್ಞ ಮಾಡಬೇಕು, ಯಜ್ಞ ಮಾಡಬೇಕು ಅಂತ ಹೇಳಿದರು. ಒಂದು ಕಾಮನ್ ಆಗಿದೆ, ಎಲ್ಲ ಒಂದು ಕಾಮನ್. ಏನು ಕಾಮನ್ನು? ಸಂಧ್ಯಾ ವಂದನೆ ಪೂಜೆ ಎಲ್ಲರಿಗೂ ಕಾಮನ್. ಉಪಾಸನೆಯಲ್ಲಿ ಕೆಲವು ಆಪ್ಷನ್ ಮಾಡ್ಕೋಬೋದು. ಇವತ್ತು ಬಿ ಎಸ್ ಸಿ ಕಾಮನ್ ಸಬ್ಜೆಕ್ಟ್, ಸಬ್ಜೆಕ್ಟ್ಸ್ ಬೇರೆ ಬೇರೆ ಇರ್ಬೋದು. ಬಿ ಎ ಅಂತ ಹೇಳಿಬಿಡ್ತಾರೆ, ಸೋಷಿಯಾಲಜಿ ಆಗಲಿ, ಎಷ್ಟೋ ಎಮ್ ಎ ಎಷ್ಟೋ ಸಬ್ಜೆಕ್ಟಲ್ಲಿ ಇರ್ಬೋದು. ಅದು ಒಂದರ ಸ್ಪೆಷಲ್ಲಾಗಿ ಹೇಳ್ತಾರೆ. ಅದಕ್ಕೇನೆ ಇವೆಲ್ಲ ಕಾಮನ್ ಆಗಿರೋ ಗುಣಗಳೇನಿದೆ, ಜ್ಞಾನ ಭಕ್ತಿ ಪ್ರತಿ ಆನ್ಹಿಕ, ಅವೆಲ್ಲ ಎಲ್ಲರಿಗೂ ಕಾಮನ್. ಕೆಲ ಸ್ಪೆಷಲ್ಲಾಗಿ ಏನು ಮಾಡ್ಬೋದು ಅಂದರೆ, ದೈವಮೇವಾಪರೇ ಯಜ್ಞಂ ಯೋಗಿನಃ ಪರ್ಯುಪಾಸತೆ. ಕೆಲವು ಯೋಗಿಗಳು ದೈವಮೇವ ಯಜ್ಞಂ ಉಪಾಸತೆ, ದೇವತಾ ಪೂಜೆ ಮಾಡ್ತಾರೆ, ಅದನ್ನೇ ಯಜ್ಞ ಅಂತ ಭಾವಿಸ್ತಾರೆ. ಬ್ರಹ್ಮಾಗ್ನವ ಅಪರೇ ಯಜ್ಞಂ ಯಜ್ಞೇನೇ ಉಪಜಿಹ್ವತಿ, ಯಜ್ಞಾದಿಗಳನ್ನು ಮಾಡ್ತಾರೆ, ಅದನ್ನೇ ಬ್ರಹ್ಮ ದೇವ್ರ ಪೂಜೆ ಅಂತ ದೊಡ್ಡದಾಗಿ ಮಾಡ್ತಾರೆ. ಅಂದರೆ ಪೂಜಾದಿಗಳನ್ನ ಹೆಚ್ಚು ಮಾಡೋದು ಕೆಲವರು, ಹೋಮಾದಿಗಳನ್ನ ಹೆಚ್ಚು ಮಾಡೋದು ಕೆಲವರು. ಅದು ಉಳಿದೆಲ್ಲ ಕಾಮನ್ ಆಗಿರಬೇಕು. ಹೋಮ ಮಾಡೋ ಸಂಧ್ಯಾನು ಕೂಡ ಮಾಡಿರೋದಿಲ್ಲ, ಆ ರೀತಿ ಅಲ್ಲ. ಏನು ಮಾಡಿ ಎಲ್ಲ ಕೂತಿದ್ದಾರೆ, ಏನಾರು ಹೋಮ ಮಾಡ್ತಾ ಕೂದ, ಏನರ್ಥ ಈಗ ಸಂಧ್ಯಾ ದೇವ್ರ ಪೂಜೆ ಎಲ್ಲ ಮುಗಿಸೋ ಬಂದಿದ್ದಾರೆ ಅಂತ ಅರ್ಥ. ಅದೆಲ್ಲ ಮಾಡ್ದ ಹೋದ್ರೆ ಅಧಿಕಾರನೇ ಬರೋದಿಲ್ಲ. ಇವತ್ತು ಕೇಳ್ತಾರೆ, ಇವತ್ತು ಏನು ಮಾಡ್ತೀರಿ ಅಂತಾರೆ, ಊಟ ಮಾಡ್ತೀನಿ ತಿಳಿದ್ರೆ ಯಾರು ಹೇಳ್ತಾರಾ? ಏನು ಮಾಡ್ತೀರಿ, ಅರ್ಥ ಏನು ಅದಕ್ಕೆ? ಏನು ಜಾಬ್ ಮಾಡ್ತೀರಿ ಅಂತ, ನೀವೇನು ಮಾಡ್ತೀರಿ ಅಂದರೆ ಏನು ನಿಮ್ಮ ಜಾಬ್ ಯಾವುದು ಅಂತ ಅಷ್ಟೇ ಅರ್ಥ. ನೀವು ಯಾವ ಯಜ್ಞ ಮಾಡ್ತೀರಿ ಅಂದರೆ ಯಜ್ಞ ಅಷ್ಟೇ. ಉಳಿದೆಲ್ಲ ಕಾಮನ್, ಊಟ ಮಾಡೋದು, ಇದು ಮಾಡೋದು, ಆಫೀಸ್ ಇವೆಲ್ಲ ಕಾಮನ್. ಇದು ಸ್ಪೆಷಲ್ಲಾಗಿ ಏನು ಮಾಡ್ತೀರಿ ಅಂದರೆ, ಲೆಕ್ಚರರು, ನಾನು ಈ ರೀತಿಯಾಗಿದ್ದೇನೆ, ನಾನು ಕನ್ಸಲ್ಟೆಂಟು ಅಂತ ಅರ್ಥ ಹೇಳ್ತಾರಲ್ಲ ಆ ಟೈಪ್. ಕೆಲವು ದೈವಾಗ್ನಿ, ಕೆಲವು ಬ್ರಹ್ಮಾಗ್ನಿ, ಎಲ್ಲ ಉಪಾಸನೆ ಮಾಡ್ತಾರೆ ಅಂತ ತಿಳಿಸ್ತಾರೆ, ಟೀಟರ್ ಹೇಳ್ತಾರೆ. ಈಗ ಏನ ಅದು ಆ ಯಜ್ಞ ಬೇರೆ, ಅದು ಭೋಜನ ಯಜ್ಞ, ಅದು ಮುಂದೆ ಬರುತ್ತೆ. ಅದಲ್ಲ, ಪ್ರತಿಯೊಂದು ಯಜ್ಞ ಅಂತ ಎಷ್ಟು ವೆರೈಟಿ ಯಜ್ಞ ಹೇಳ್ತಾರೆ ನೋಡಿ. ನಮ್ಗೆ ಯಾವ ಸಾಧ್ಯನೋ ಅದು ಮಾಡ್ಬೋದು. ಇದರಲ್ಲಿ ಕೋರ್ಸ್ ಯಾರು ಗ್ರಾಜುಯೇಟ್ ಆಗಬೇಕು, ಯಾರು ಬಿ ಕಾಮ್ ಮಾಡಿದ್ರು ಗ್ರಾಜುಯೇಟು, ಬಿ ಎ ಗ್ರಾಜುಯೇಟು, ಬಿ ಎಸ್ ಸಿ ಗ್ರಾಜುಯೇಟು, ಆದರೆ ಎಷ್ಟೋ ಸಭೆ ಅದೆಲ್ಲ ಗ್ರಾಜುಯೇಟ್ ಅಂತ ಕಾಮನ್. ಇದಿಷ್ಟು ಉಪಾಸನೆ ಅಂತ ಕಾಮನ್, ಗೊತ್ತಾಯ್ತಾ? ಇದರಲ್ಲಿ ಯಾವ್ದು ಬೇಕಾದ್ರೆ ಆರಿಸ್ಕೋಬೋದು ನೀವು. ಸಬ್ಜೆಕ್ಟ್ ಕೊಟ್ಟಿರ್ತಾರೆ ಇಲ್ಲಿ, ಇಲ್ಲೆಲ್ಲ ಹಾಗಿಲ್ಲ. ಈ ಕರ್ನಾಟಕ ಯೂನಿವರ್ಸಿಟಿ ಬನಾರಸ್ ಯೂನಿವರ್ಸಿಟಿಗೆ ಒಂದು ಚಾಯ್ಸ್ ಇದೆ, ಅವ್ರು ಯಾವ ಸಬ್ಜೆಕ್ಟ್ ಮೇಲೆ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲೇನು ಮಾಡಿ ಪಿ ಸಿ ಎಂ ಅಷ್ಟೇ, ಅಥವಾ ಸಿ ಪಿ ಬಿ ಕೆಲವು ಮಾಡ್ಕೊಂಡ್ಬಿಟ್ಟಿರ್ತಾರೆ, ಅದರಲ್ಲೇ ತೊಗೋಬೇಕು, ಬೇರೆ ಇಲ್ಲ. ಅಲ್ಲಿ ಆ ಕಡೆ ಹಾಗಲ್ಲ, ಯಾವ ಸಬ್ಜೆಕ್ಟ್ ಕರ್ನಾಟಕ ಯೂನಿವರ್ಸಿಟಿ ಯಾವ ಸಬ್ಜೆಕ್ಟ್ ಬೇಕಾದ್ರೆ ತೊಗೊಂಡು, ಇಂಗ್ಲೀಷು, ಆಮೇಲೆ ಕನ್ನಡ ಆಯಿತಾ, ಆಮೇಲೆ ಫಿಲಾಸಫಿ ಇನ್ನೊಂದು ಸಬ್ಜೆಕ್ಟ್, ಅದು ಸಂಬಂಧನೇ ಇಲ್ಲ, ಅವನಿಷ್ಟ ತೊಗೋಬೋದು. ಆಮೇಲೆ ಸಂಸ್ಕೃತ ಲಾಜಿಕ್ಕು ಫಿಲಾಸಫಿ, ಸಂಸ್ಕೃತ ಫಿಲಾಸಫಿ ಸೈಕಾಲಜಿ, ಹೇಗೆ ಬೇರೆ ಕಾಂಬಿನೇಷನ್ ತೊಗೊಳ್ಬೋದು. ಇದು ನೂರಾರು ವೆರೈಟೀಸ್ ಕಾಂಬಿನೇಷನ್, ಇಲ್ಲೇ ಆಗಲ್ಲ, ಮೂರಾರು ಸೆಟ್ ಮಾಡಿಬಿಟ್ಟಿರ್ತಾರೆ. ಇಷ್ಟೇ ಮಾತ್ರ ಟೀಚಿಂಗ್ ಕೊಡೋದು ಅಂತ. ಅದು ಯೂನಿವರ್ಸಿಟಿಯಲ್ಲಿ ಆಪ್ಷನ್ ಇರುತ್ತೆ, ಅವ್ರು ಕೊಡೋದಿಲ್ಲ ಸಾಮಾನ್ಯ. ಏನು ಆಪ್ಷನ್ ಅಂದರೆ, ಏನು ಬೇಕಾದ್ರೆ ತೊಗೊಳ್ಬೋದು, ನಾವು ಕೋಚಿಂಗ್ ಇರೋದಿಲ್ಲ ಅಂತ. ನೀವು ತೊಗೊಂಡು ಸಬ್ಜೆಕ್ಟ್ ಕೋಚಿಂಗ್ ಇಲ್ಲ, ನೀವು ಓದ್ಕೋಬೇಕಷ್ಟೆ. ಇಲ್ಲಿ ಹಾಗೆ ಮಾಡಿಲ್ಲ, ನೀವು ತೊಗೋಬೇಕು ಓದಬೇಕಷ್ಟೆ. ಅಲ್ಲಿ ಹಾಗಲ್ಲ, ಅಷ್ಟಕ್ಕೂ ಟೀಚರ್ಸ್ ಇಟ್ಟಿರ್ತಾರೆ, ಕೊಡ್ತಾರೆ. ಅಕಸ್ಮಾತ್ ಇಲ್ಲ, ನೀವು ಓದ್ಕೊಡಿ ಅಂತ ಹೇಳ್ತಾರೆ. ಆ ಥರ ಇಲ್ಲಿ ಇಷ್ಟು ಚಾಯ್ಸ್ ಇದೆ ನಿಮಗೆ, ಯಾವ ಯಜ್ಞ ಬೇಕಾದ್ರೂ ಮಾಡ್ಬೋದು ಇದರಲ್ಲಿ. ಒಂದು ಮಡಗಿಲ್ಲ ಅಂತ ಹೇಳೋಗಿಲ್ಲ, ಮಡ ಗಾಜೆಟ್ಟೆ ಅಲ್ಲ, ಯಾವುದನ್ನು ತಗೊಳೋದ್ರೆ ಎಲೆಕ್ಟಿವ್ ಇಲ್ಲೇ ಇಲ್ಲ, ಅದು ಯಾವ್ದು ಬೇಕಾದ್ರೆ ತಗೊಳ್ಳಿ, ನಿಮ್ಮ ಚಾಯ್ಸ್ ಅದು. ಬಟ್ ಎಲಿಜಿಬಿಲಿಟಿ ತೋರಿಸ್ಬೇಕು ಅವರು. ಬಿ ಎಸ್ ಸಿಗೆ ಅಪ್ಲೈ ಮಾಡ್ಬೇಕಾದ್ರೆ ಏನು ಚಾಯ್ಸ್ ಅವನು, ಮೊದಲು ಸೈನ್ಸ್ ಪಿ ಯು ಸಿ ಮಾಡಿರಬೇಕು, ಆ ಥರ ಒಂದು ಕಂಪಲ್ಸರಿ ಇರುತ್ತೆ. ಅದ್ರ ಮೇಲೆ ಇದ್ರ ಮೇಲೆ ಬೇರೆ ಚಾಯ್ಸ್ ಇರುತ್ತೆ. ಯಜ್ಞ ಭೇದ ಕೆಲವರು ಇರ್ತಾರೆ, ನಮ್ಮಲ್ಲೇ ಆಗಿರ್ತಾರೆ, ಪಾಠ ಹೇಳಿ ಮಾಡೋದು ಲೈಕ್ ಮಾಡೋದು ಕೆಲವರು, ಪ್ರವಚನ ಲೈಕ್ ಮಾಡೋದು ಕೆಲವರು, ಹೆಚ್ಚೆಚ್ಚಾಗಿ ಒಂದು ಮಾಡಲೇಬೇಕು ಎಲ್ಲರೂ ವಿಶೇಷವಾಗಿ. ಅದರಲ್ಲೂ ಕೆಲವು ಸಬ್ಜೆಕ್ಟ್ಸ್, ಗೀತಾ ಭಾರಿ ನಮಗೆ ಇಷ್ಟ ಅನ್ನೋದು, ಉಪನಿಷತ್ ಭಾರಿ ಇಷ್ಟ ಅಂಬೋದು, ಅದರಲ್ಲಿ ಇತರೇ ಭಾರಿ ಅದು ಇಷ್ಟ ಅಂಬೋದು, ಅಲ್ಲಿ ವೆರೈಟಿಗಳು ಮತ್ತೆ ಇತರ ಈ ಚಾಪ್ಟರ್ ಭಾರಿ ಮುಖ್ಯ ಅಂತ ಹೇಳೋದು, ಅದರಲ್ಲಿ ವೆರೈಟಿ ಆಗ್ತಾ ಅವ್ರು ಸಕ್ಕಂತೆ ಏನಾಗ್ತಾ ಹೋಗುತ್ತದೋ. ಇವ ಪಿ ಎಚ್ ಡಿ ಮಾಡ್ತಾರಲ್ಲ, ಅವಾಗ ಏನು ಮಾಡ್ತಾರೆ, ಒಂದೊಂದೇ ಟಾಪಿಕಲ್ಲಿ ಆ ಟಾಪಿಕ್ ಲೈಕ್ ಮಾಡ್ಕೊಂಡು ಅದನ್ನೇ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತಾರೆ. ಆ ಸ್ಪೆಷಲ್ ಲೈಕಿಂಗ್ ಅದು ಅರ್ಥ ಮ್ಯಾಥಮೆಟಿಕ್ಸೇ, ಅದು ಯಾವುದೋ ಒಂದು ಭಾಗ ಆರಿಸ್ಕೊತಾರೆ, ತುಂಬ ಇಷ್ಟ ಇದ್ದಿದ್ದು. ಆದರೆ ಅದೆಲ್ಲದೂ ಪಿ ಎಚ್ ಡಿ ಹೇಗೋ ಆ ಥರ ನೋಡಿ. ಅದರ ದೈವಂ ಇತ್ಯಾದಿನ ದೈವಂ ಭಗವಂತಂ ಸಯೇವ ತೇಷಾಂ ಯಜ್ಞ, ಅಂದರೆ ಭಗವದ್ ಉಪಾಸನಂ ಯಜ್ಞಂ ಇತಿ ಕ್ರಿಯಾ ವಿಶೇಷಣಂ. ಸದಾಕಾಲ ದೇವರನ್ನು ಧ್ಯಾನ ಮಾಡ್ತಾ ಉಪಾಸನೆ ಮಾಡ್ತಿರ್ತಾರೆ, ಅವ್ರ ಪಾಲಿಗೆ ಅದೇ ಯಜ್ಞ, ಬೇರೆ ಯಜ್ಞ ಮಾಡೋದಿಲ್ಲ ಅವರು. ಉಕ್ತ ಪ್ರಕರಣ ಪ್ರತಿಪಾದ್ಯಂ ಬುದ್ಧಾರೋಹಾರ್ಥಮಾಹ ಯಜ್ಞೇತಿ. ಮುಂದೆ ಉತ್ತರ ಪ್ರಕರಣ ಪ್ರತಿಪಾದ್ಯಂ, ಮುಂದೆ ತುಂಬ ಶ್ಲೋಕಗಳಿವೆ, ಅದಕ್ಕೆ ಬುದ್ಧಾರೋಹಾರ್ಥಂ ಅರ್ಥ ಮಾಡ್ಕೊಳ್ಳೋದಕ್ಕೊಂದು ಬುದ್ಧಿಗೆ ಅವಕಾಶವಾಗಲಿ ಅಂಥೇಳಿ ಸಮ್ಮರಿ ಹೇಳ್ತಾರೆ. ಯಜ್ಞ ಭೇದಾನಾಹ, ಮುಂದಿನ ಅನೇಕ ಶ್ಲೋಕಗಳಲ್ಲಿ ಯಜ್ಞದ ಪ್ರಭೇದಗಳನ್ನು ಹೇಳಿದ್ದಾರೆ ಅಂತ ಅರ್ಥ. ಯಜ್ಞೇತಿ ಸಾಮಾನ್ಯತಃ ಕರ್ಮಸ್ವರೂಪ ಮುಕ್ತ, ಸಾಮಾನ್ಯತಃ ಕರ್ಮಸ್ವರೂಪ ಒಂದು, ಯಜ್ಞ ಅಂಬೋದು ಒಂದು, ತಚ್ಚ ಯಜ್ಞಾದಿ ಊಟ ತಿಂಡಿ ಮಾಡೋದಾಗೆಲ್ಲ ಕಾಮನ್ ಅದು, ಏನು ಸ್ಪೆಷಲ್ ಆಫೀಸ್ ಅಂಬೋದು ಒಂದು ಮುಖ್ಯ. ತಚ್ಚ ಯಜ್ಞಾದಿ ಭೇದ ಭಿನ್ನಂ, ಯಜ್ಞಾದಿ ಭೇದ ಭಿನ್ನವಾದದ್ದು. ತತ್ರ ನಾಯಂ ಲೋಕೋಸ್ತಿ, ಕೆಲಸ ಗೌರ್ಮೆಂಟ್ ಜಾಬ್ ಅಂತ ಹೇಳ್ಬಿಟ್ಟು ಅಷ್ಟೇ, ಕೆಲವರಿಗೆ ಉಳಿದು ಅಷ್ಟು ಸಾಕು ಅವ್ರಿಗೆ. ಕೆಲವರಿಗೆ ಏನು ಮಾಡ್ತಾ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂತ ಹೇಳಿದ, ಅಲ್ಲಿ ಇನ್ನೊಬ್ರಿಗೆ ಹೇಳಿದ ಕ್ಲರ್ಕು ಆಫೀಸ್ ಅಸಿಸ್ಟೆಂಟು ಹೇಳಿದ, ಇಲ್ಲ ಆಫೀಸರ್ ಅದನ್ನು ಹೇಳಿದ, ಅಲ್ಲಿ ಆಫೀಸರ್ ಆದ ಎಕ್ಸ್ಪೀರಿಯನ್ಸ್ ಎಷ್ಟು ಹೇಳಿದ, ಎಷ್ಟು ಬೇಕಾಗುತ್ತೆ ಅದು ಒಂದು ಸ್ಟೇಜಲ್ಲಿ ಇದಾಗುತ್ತೆ. ಅದು ಕೆಲವರಿಗೆ ಅಲ್ಲೇ ಡೀಟೇಲ್ಸ್ ಬೇಕಾಗಲ್ಲ, ಎಷ್ಟು ಬೇಕಾಗುತ್ತೆ ಅವರಿಗೆ, ಕೆಲಸದಲ್ಲಿ ಇದ್ದಾನೋ ಇಲ್ಲೋ ಎಂಪ್ಲಾಯ್ಡ್ ಅಷ್ಟು ಸಾಕು ಅವ್ರಿಗೆ, ಎಂಪ್ಲಾಯ್ಡ್ ಅಂದರೆ ಸಾಕು ಅವರಿಗೆ. ಕೆಲವು ಗೌರ್ಮೆಂಟೋ ಪ್ರೈವೇಟೋ ಪ್ರಶ್ನೆ, ಪ್ರೈವೇಟ್ ಆದರೆ ಎಂಥ ಕಂಪ್ನಿ ಅಂತ ಪ್ರಶ್ನೆ, ಗೌರ್ಮೆಂಟ್ ಆದರೆ ಯಾವ ಡಿಪಾರ್ಟ್ಮೆಂಟು ಪ್ರಶ್ನೆ, ಅವೆಲ್ಲ ಯಾರಿಗೆ ಬೇಕಾವೆಲ್ಲ ಹೆಚ್ಚೆಚ್ಚು ವಿಷಯ ತಿಳ್ಕೊಳ್ಳೋರಿಗೆ. ಆದರೆ ಇಲ್ಲಿ ಎಂಪ್ಲಾಯ್ಡ್ ಅನ್ಎಂಪ್ಲಾಯ್ಡ್ ಅಂಬೋದು ಬ್ರಾಡ್ ಸೆನ್ಸಲ್ಲಿ ಸಾಕು ಅವನಿಗೆ. ಇಲ್ಲಿ ಮಾತ್ರ ಯಾವ ಯಜ್ಞ ಯಜ್ಞ ಮಾಡ್ತೀಯ ಮಾಡ್ತಾನೆ, ಯಾವ ಯಜ್ಞಪ್ಪ ಅಂದರೆ ಇದೆಲ್ಲ ಯಜ್ಞ. ನಮಗೆ ಯಜ್ಞ ಅಂದರೆ ಏನಾಗಿದೆ, ಈಗ ಅಶ್ವಮೇಧಾದಿ ಯಜ್ಞ ಹೋಮ ತಿಳ್ಕೊಂಬಿಟ್ಟಿದ್ದೇವೆ, ಇವು ಕೂಡ ಯಜ್ಞ ಅಂತ ಹೇಳ್ತಾರೆ. ಇದು ಭಾಳ ಇಂಪಾರ್ಟೆಂಟ್ ಆಗಿರೋ ಯಜ್ಞ ಇದು. ಇತಿ ವಕ್ಷತಿ ತದ ಉಪಪನ್ನಂ ತದ ಅನುಪನ್ನಂ ಯತ್ಯಾದಿ ಆಶ್ರಮ ವಿಲೋಪ ಪ್ರಸಂಗಾತ್ ಇತಿ ಆಶಂಕಾ ನಿರಾಸಾರ್ಥಂ ಇತಿ ಶೇಷ. ಇದು ಹೇಳದೆ ಹೋಗಿದ್ರೆ ಏನಾಗ್ತಿತ್ತು ಗೊತ್ತಾ, ಹೋಮ ಮಾಡದೆ ಯಜ್ಞ ಅಂತ ಆಗಿಬಿಟ್ಟಿದ್ರೆ ಯತಿಗಳ ಹೋಮ ಮಾಡಬಾರದು, ಯಾತಕ್ಕೆ ಅಗ್ನಿ ಮುಟ್ಟಾಗಿಲ್ಲ ಅವರು, ಅವ್ರು ಯಜ್ಞನೇ ಮಾಡೋಕ್ಕಾಗೋದಿಲ್ಲ, ಕೊನೆಗೆ ದೇವ್ರ ಪೂಜೆ ಎಲ್ಲ ಮಾಡೋದು ಅದು ಯಜ್ಞ ಆಯ್ತು. ಈಗ ಇದೇ ಮಾಡಬೇಕು ಅಂತಿಲ್ಲ, ಅದನ್ನು ಮಾಡ್ತಾರೆ ಮುಗಿದೋಯ್ತು. ತತ್ರ ದೈವಂ ದೇವ ವಿಷಯಂ ಇತಿ ವ್ಯಾಖ್ಯಾನ ಮತತ್. ದೈವಂ ಶಬ್ದಕ್ಕೆ ದೇವ ವಿಷಯ ಅಂತ ವ್ಯಾಖ್ಯಾನ ಮಾಡ್ತಾರೆ, ಸರಿಯಾದ ವ್ಯಾಖ್ಯಾನ ಅಲ್ಲ. ದ್ರವ್ಯಯಜ್ಞ ಇತ್ಯಸ್ಯ ಪುನರುಕ್ತತ್ವಾದಿತಿ ಭಾವೇನಾಹ ದೈವಂ ಇತಿ. ದ್ರವ್ಯಯಜ್ಞ ಮರ್ತಲ್ಲಿ ಅರ್ಥ ಬರೋದರಿಂದ ಈ ಬೇರೆ ಅರ್ಥನೇ ಹೇಳಬೇಕು, ಈ ಅರ್ಥ ಹೇಳಬಾರದು, ಅದು ಮುಂದೆ ಬೇರೆ ಹೇಳ್ತಾನೆ ಇದ್ದಾರೆ. ಏವಂ ತರಿಹಿ ಕೇಚಿತ್ ಭಗವಂತ ಉಪಾಸತೆ ಇತ್ಯುಕ್ತಂ ಸ್ಯಾತ್. ಅವರ ಅರ್ಥ ಮಾಡಿಬಿಟ್ರೆ ಕೆಲವರು ದೇವರ ಉಪಾಸನೆ ಮಾಡ್ತಾರೆ, ಕೆಲವು ದೇವರು ಉಪಾಸನೆ ಮಾಡೋದಿಲ್ಲ, ಅದು ಯಜ್ಞ ಅಂತ ಕೊಟ್ಟರೆ ಏನು ಮಾಡ್ಬೇಕು ಈಗಿನ. ಕೆಲವರು ದೇವರು ಉಪಾಸನೆ ಮಾಡ್ತಾರೆ, ಕೆಲಸ ಎಲ್ಲಿ ಮಾಡ್ತೀನಿ ಅಂತ ಕೇಳಿದ, ಗುಂಡಗಳ ಹತ್ರ ಮಾಡ್ತೀನಿ ಅಂದರೆ ಕೆಲಸ ಅಂತ ಕರೀತಾರೆ ಅದನ್ನ, ಏನಂತಾರೆ ಅದನ್ನ ಹೇಳ್ಕೊಳ್ಳೋದೇ ಔಪಚಾರ ಫಸ್ಟ್ ಆಫ್ ಆಲ್. ಅದು ಮಾಡ್ಕೊಳ್ಳೋನು ಹೇಳ್ಕೋಬಾರ್ದು ಅದನ್ನು, ಅರ್ಥ ಆಯ್ತಾ? ಆದ್ದರಿಂದ ದೇವ್ರ ಪೂಜೆ ಮಾಡೋದಿಲ್ಲ ನಾನು, ಯಜ್ಞ ಅಂತ ಯಾರು ಹೇಳೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಇವೆಲ್ಲ ಯಾವುದರ ಯಾವ ಬ್ಯಾನರಲ್ಲಿ ಬರೋದು? ದೇವರ ಆರಾಧನೆಯೇ ಬ್ಯಾನರಲ್ಲಿ ಬರೋದು. ಇವಿಷ್ಟು ದೇವರ ಆರಾಧನೆ ಅನೇಕ ವೆರೈಟಿಗಳು, ಅದರಲ್ಲಿ ಆರಿಸ್ಕೋಬೇಕಷ್ಟೆ. ಅವ್ರ ಪ್ರಕಾರ ದೇವ್ರ ಆರಾಧನೆ ಮಾಡೋದು ಒಂದು ಯಜ್ಞ, ಬೇರೆಯವ್ರ ಆಡ ಇನ್ನೊಂದು ಯಜ್ಞ ಅಂತ ತಿಳ್ಕೊಂಡ್ರೆ ಯಜ್ಞನೇ ಅಲ್ಲ. ದೇವರು ಬಿಟ್ಟು ಏನೇ ಮಾಡಿದ್ರು ಏನಾಗೋದಿಲ್ಲ, ಅದು ಯಜ್ಞ ಆಗೋದೇ ಇಲ್ಲ. ಯಜ್ಞ ಅರ್ಥಾತ್ ಕರ್ಮಣೋ ಅನ್ಯತ್ರ ಎಂದು ಹೇಳಿಬಿಟ್ಟಿದ್ದಾರೆ. ತಥಾಚ ನೇಯಂ ಪ್ರತಿಜ್ಞಾತೋಕ್ತಿರಿತ್ಯತಾಹ ಸಯೇವೇತಿ ಸಹಿತಿ ಪರಾಮೃಷ್ಟಂ ದರ್ಶಯತಿ ಭಗವದಿತಿ. ಏನು ಅಂದರೆ ಹೇಳ್ತಾರೆ, ಭಗವದ್ ಉಪಾಸನಸ್ಯ ಯಜ್ಞಾರ್ಥ ಯಜ್ಞತ್ವಮಿತಿ ಇಹ ಕಥಂ ಲಭ್ಯತೆ ಇತ್ಯಥ ಯಜ್ಞಮಿತಿ. ದೇವರಿಗೆ ಯಜ್ಞ ಅಂತ ಹೆಸರೇ ಇದೆ, ಆದ್ದರಿಂದ ಇಂದು ಹೇಳಿದ್ದಾರೆ ಈಗಾಗಲೇ ಯಜ್ಞೋ ಯಜ್ಞಭೃತ್ಯ ವಿಠುಸಹಸ್ರನಾಮದಲ್ಲೇ ಬಂದುಬಿಟ್ಟಿದೆ. ಭಗವತ್ ಇತ್ಯಾದಿಕಂ ಕ್ರಿಯಾ ವಿಶೇಷಣತ್ವ ಪ್ರದರ್ಶನಾರ್ಥಂ ಏಕಮೇವ ವಾಕ್ಯಂ ಅಂತ ತಿಳಿಸ್ತಾರೆ ಅಲ್ಲಿಗೆ ನಾಳೆ ದಿವಸ. ಅದೆಲ್ಲ ಎಲ್ಲ ವೆರೈಟಿಗಳು, ಎಷ್ಟು ವೆರೈಟಿ ಯಜ್ಞ ಮಾಡಬಹುದು ಮುಂದೆ ಹೇಳ್ತಾರೆ ನೋಡಿ. ಶ್ರೋತ್ರ ನಿಂದೆ ಸಂಯಮಾಗ್ನಿಷು ಜುಹ್ವತಿ ಇಂದ್ರಿಯಾಗ್ನಿಷು ಜುಹ್ವತಿ ಪ್ರಾಣಕರ್ಮಣಿ ಚಾಪರೆ ದ್ರವ್ಯಯಜ್ಞ ತಪೋಯಜ್ಞ ಯೋಗಯಜ್ಞ ಸ್ವಾಧ್ಯಾಯ ಜ್ಞಾನ ಯಜ್ಞ, ಎಷ್ಟು ವೆರೈಟಿಗಳು ಬಂತಿದ್ರಲ್ಲಿ. ಇದರಲ್ಲಿ ಯಾವ್ದು ಬೇಕಾದ್ರೂ ಆರಿಸ್ಕೊಳ್ಬಹುದು, ಅವನ ಇಷ್ಟದಂತೆ, ಅವನ ಆಪ್ಷನ್ ಇದೆ. ಆದರೆ ಒಂದಲ್ಲ ಒಂದು ಆರಿಸ್ಕೊಳ್ಳೇಬೇಕು, ಇಲ್ಲ ಸಾಧ್ಯ ಇಲ್ಲ. ಅದನ್ನೆಲ್ಲ ಡೀಟೇಲ್ಸ್ ನಾಳೆ ಓ ಹೇಳ್ತೇನೆ, ನಾಳೆ ಬರುತ್ತೆ ಅದೆಲ್ಲ ಹೇಳ್ತಾರೆ. ஓம் ஜன்மாத்ய யதோன்மயாதிதரதஸ்யார்த்தேஷ்வ விக்னஸ்வராட் தேனே ப்ரஹ்ம ஹ்ருதாய ஆதி கவயே முஹ்யந்தி யம் சூரயஹ ஸ்ரீயோ வாரிமிருதாம் யதா விநிமயோ.